ನಿನ್ನೆ ಮಹಿಮ್ನ ಸ್ತವದ ನಾಲ್ಕನೇ ಮತ್ತು ಐದನೇ ಶ್ಲೋಕವನ್ನು ನೋಡಿದ್ವಿ. ಆರನೇ ಶ್ಲೋಕ ಅದರ ಸಣ್ಣ ಅವತರಣಕ್ಕೆ ಏವಂ ಪ್ರತಿಕೂಲ ತರ್ಕಂ ಪರಿಹೃತ್ಯ ಅನುಕೂಲ ತರ್ಕಂ ಉದ್ಭಾವಯನ್ ಸ್ತೌತಿ. ಪ್ರತಿಕೂಲ ತರ್ಕ ಏನಿತ್ತೋ ತುಂಬಾ ವಿಶೇಷವಾಗಿ ಇದನ್ನ ಖಂಡನೆ ಮಾಡಿ ಅನುಕೂಲ ತರ್ಕವನ್ನ ಶ್ರುತಿಗೆ ಅನುಕೂಲವಾದಂತಹ ತರ್ಕ ಶ್ರುತ್ಯನುಕೂಲ ತರ್ಕ ಅದನ್ನ ಉದ್ಭಾವಯನ್ ಅದನ್ನ ಈ ಶ್ಲೋಕದಲ್ಲಿ ತರುತ್ತಾ ಸ್ತುತಿಯನ್ನ ಮಾಡಲಾಗಿದೆ. ಓಂ ಅಜನ್ಮಾನೋ ಲೋಕಾಃ ಕಿಮವಯವವಂತೋಪಿ ಜಗತಾಂ ಅಧಿಷ್ಠಾತಾರಂ ಕಿಂ ಭವವಿಧಿರನಾದೃತ್ಯ ಭವತಿ ಅನೀಶೋ ವಾ ಕುರ್ಯಾತ್ ಭುವನ ಜನನೇಕ ಪರಿಕರಃ ಯತೋ ಮಂದಾಸ್ವಾಂ ಪ್ರತ್ಯಮರವರ ಸಂಶೇರತ ಇಮೇ. ಸರಳಾರ್ಥ ಮೊದಲು, ಅಜನ್ಮಾನಃ ಯದಿ ಲೋಕಾಃ ಅವಯವವಂತಃ ಖಲು ಕಿಂ ಭವವಿಧಿಃ ಈಶ್ವರಂ ಅನಾದೃತ್ಯ ಭವತಿ. ಈಶಂ ಅನಾದೃತ್ಯ, ಈಶ್ವರಂ ಅನಾದೃತ್ಯ, ಹೇಗೆ ಬೇಕಾದ್ರೂ ತಗೊಳ್ಳಿ. ಈ ಪೂರ್ವಪಕ್ಷಿ ಅವನು ಮಾಡ್ತಾ ಇರುವಂತಹ ವಾದದಲ್ಲಿ ನಿನ್ನೆ ನೋಡಿದ್ವಿ ಎರಡು ತರಹದ ಕುತರ್ಕವನ್ನು ಇಟ್ಟಿದ್ದ ಅವನು. ಒಂದು, ಲೋಕಗಳು ಮಾಡಲ್ಪಡ್ತವೆ ಅಂತಂದ್ರೆ ಮಡಿಕೆಯ ತರಹ, ಮತ್ತೆ ಮಡಿಕೆಯನ್ನು ಮಾಡುವಂಥವನು ಕುಂಭಕಾರನ ತರಹ ಅಸ್ವತಂತ್ರ ಆಗಿರಬೇಕು. ಇಲ್ಲದೆ ಹೋದ್ರೆ ಈ ಲೋಕಗಳು ಸೃಷ್ಟಿಯೇ ಆಗಿಲ್ಲ ಅಂತ ಕೂಡ ಹೇಳಲಿಕ್ಕೆ ಬರಲ್ಲ. ನಿನ್ನೆ ಹೇಳಿದ್ರು, ಅದು ಮತ್ತೆ ಪುನರಾವರ್ತನೆ ಬೇಡ. ಅದಕ್ಕೇನು ಹೇಳಿದ್ರು ಉತ್ತರ, ಇದು ಶ್ರುತಿಗೆ ಪ್ರತಿಕೂಲವಾಗಿ ಮಾಡ್ತಾ ಇರುವಂತಹ ತರ್ಕ ಇದು, ಅದಕ್ಕೋಸ್ಕರ ಅನವಸರ ದುಸ್ಥ. ಇದರಲ್ಲಿ ಭಗವಂತನ ಮಹಿಮೆ ಎಂಥದ್ದು ಅಂತಂದ್ರೆ, ಎಷ್ಟೆಷ್ಟೋ ಮಾಯಾಶಕ್ತಿಯನ್ನು ಹೊಂದಿರುವಂಥವನು ಭಗವಂತ. ಅವನ ವಿಷಯದಲ್ಲಿ ಅಚಿಂತ್ಯಾ ಖಲು ಯೇ ಭಾವಾಃ ನ ತಾನ್ ತರ್ಕೇಣ ಯೋಜಯೇತ್ ಅಂತ ಹೇಳ್ಕೊಂಡು, ಅಚಿಂತ್ಯವಾದಂತಹ ವಿಷಯಗಳಿಗೂ ಇದರಲ್ಲಿ ತರ್ಕವನ್ನ, ಶುಷ್ಕ ತರ್ಕವನ್ನ, ಶ್ರುತಿಗೆ ಪ್ರತಿಕೂಲ ತರ್ಕವನ್ನ ಬಳಸಬೇಡಿ ಅಂತ ಹೇಳಿ ನಿನ್ನೆ ಆ ಪೂರ್ವಪಕ್ಷೀಯ ತರ್ಕವನ್ನ ತಳ್ಳಹಾಕಿದ್ರು. ಇಲ್ಲಿ ಅದು ಮುಂದುವರಿತಾ ಇರೋದು. ಲೋಕಗಳು ಅಜನ್ಮಗಳೇ ಅನ್ನೋದು ಪ್ರಶ್ನೆ. ಲೋಕಗಳು ಕಾಣಿಸ್ತಾ ಇದೆ, ಯಾವುದು ಕಾಣಿಸ್ತಾ ಇದೆಯೋ ಅದು ಯಾವುದೋ ಒಂದು ಸಮಯದಲ್ಲಿ ಕಲ್ಪಿಸಲ್ಪಟ್ಟಿರಬೇಕು, ಮಾಡಲ್ಪಟ್ಟಿರಬೇಕು. ಮಾಡಲ್ಪಟ್ಟಿದ್ದರೆ ಮಾಡುವಂಥವನು ಯಾರು ಅಂತ ಶ್ರುತಿಗೆ ಅನುಕೂಲವಾಗಿ ಯೋಚಿಸೋದಾದ್ರೆ ಈ ತರ್ಕದ ಸರಣಿ, ಅಜನ್ಮಾನಃ ಕಿಂ ಲೋಕಾಃ ಲೋಕಗಳೇನು ಅಜನ್ಮಗಳ ಇಲ್ಲ ಹಾಗಲ್ವಲ್ಲ ಅವಯವಗಳು ಕಾಣಿಸ್ತಾ ಇವೆ ಲೋಕದಲ್ಲಿ ಇದು ಪೃಥ್ವಿ ಪೃಥ್ವಿಯಲ್ಲೂ ಕೂಡ ಒಂದಿಷ್ಟು ಭಾಗ ನೆಲ ಒಂದಿಷ್ಟು ಭಾಗ ಜಲ ಇತ್ಯಾದಿ ಅದನ್ನು ಹಾಗೆ ಕಲ್ಪಿಸಿದವನು ಯಾರು ಅವಯವವಂತ ಲೋಕ ಕಿಂ ಅಜನ್ಮಾನ ಅಜನ್ಮಗಳು ಅಲ್ಲ ಅಂತ ಮುಂದೆ ಇದು ಸ್ಪಷ್ಟ ಆಗುತ್ತೆ ಸಾರವನ್ನು ಹೇಳ್ತಾ ಇದ್ದೀವಿ ಲೋಕಗಳು ಕಲ್ಪಿಸಲ್ಪಟ್ಟಿವೆ ಆ ಕಾರಣದಿಂದ ಅವು ಅಜನ್ಮಗಳಲ್ಲ ಜನ್ಮ ಸಹಿತವಾಗಿಯೇ ಇವೆ ಮತ್ತೆ ಹೀಗೆ ಒಪ್ಪಿಕೊಂಡ್ರೆ ಅನೀಶೋಭಾಕುರ್ಯಾತ್ ಭುವನ ಜನನೇ ಕಃ ಪರಿಕರ ಈಶ್ವರನಲ್ಲದೇ ಇರುವಂಥವನು ಇದನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆಯಾ ತನ್ನನ್ನೇ ತಾನು ಮೊದಲು ಸೃಷ್ಟಿಸಬೇಕು ಅವನಿಗೆ ನಿನ್ನೆ ನೋಡಿದ ಹಾಗೆ ಸೃಷ್ಟಿಗೆ ಒಂದು ರೂಪ ಸ್ಥಿತಿಗೆ ಒಂದು ರೂಪ ಸಂಹಾರಕ್ಕೆ ಒಂದು ರೂಪ ಮಾಡ್ಕೋಬೇಕು ಮಾಡಿಕೊಂಡು ಅದರಲ್ಲಿ ಶಕ್ತಿಯನ್ನು ತುಂಬಬೇಕು ಅದಕ್ಕೆ ಜ್ಞಾನವನ್ನು ಕೊಡಬೇಕು ಇತ್ಯಾದಿ ಇದನ್ನೆಲ್ಲ ಈಶ್ವರನಲ್ಲದೇ ಇರುವಂಥವನು ಮಾಡಲಿಕ್ಕೆ ಸಾಧ್ಯ ಇದೆಯಾ ಸಾಧ್ಯ ಇಲ್ಲ ಅನೀಶೋಭಾಕುರ್ಯಾತ್ ಭುವನ ಜನನೇ ಕಃ ಪರಿಕರ ಜಗತಾಮಧಿಷ್ಠಾನಂ ಅಧಿಷ್ಠಾತಾರಂ ಕಿಂ ಭವವಿಧಿ ಅನಾದೃತ್ಯ ಭವತಿ ಜಗತ್ತಿಗೆ ಒಂದು ಅಧಿಷ್ಠಾತ ಇದ್ದಾನೆ ಜಗತ್ತಿನ ನಿಯಾಮಕ ಒಬ್ಬ ಇದ್ದಾನೆ ಅವನನ್ನ ಅನಾದರಿಸಿ ಅವನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಸೃಷ್ಟಿ ಆಗಲಿಕ್ಕೆ ಸಾಧ್ಯ ಇದೆಯೋ ಇಲ್ಲ ಅನೀಶೋಭಾಕುರ್ಯಾತ್ ಭುವನ ಜನನೇಕ ಪರಿಕರ ಇದು ಹೇಳಿದ್ದಾಯಿತು ಈಶನಲ್ಲದೇ ಇರುವಂಥವನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೃಷ್ಟಿಯನ್ನು ಯತೋ ಮಂದಾಹ ತ್ವಾಂ ಪ್ರತಿ ಅಮರವರ ಸಂಶಯರತ ಇಮೇ ಹೇ ಅಮರವರನೇ ದೇವಶ್ರೇಷ್ಠನೇ ದೇವದೇವನೇ ನಿನ್ನ ಬಗ್ಗೆ ಈ ತರಹ ಸಂಶಯಗಳನ್ನು ಉಂಟು ಮಾಡ್ತಾ ಇದ್ದಾರೆ ಅದು ಹಿಂದಿನ ಶ್ಲೋಕದಲ್ಲೂ ಇತ್ತು ಜಡಧಿಯ ಈ ತರಹ ಮಾಡ್ತಾರೆ ಅದು ಜಡಧಿಯ ಸಂಶಯರತೆ ಅಂತ ಬೇಕಾದ್ರೆ ಸೇರಿಸ್ಕೊಳ್ಳಿ ಆಗುತ್ತೆ ಅದು ಶ್ರುತಿಗೆ ಅನುಕೂಲ ತರ್ಕ ಏನು ಅಂತಂದ್ರೆ ಈಶ್ವರನಲ್ಲದೇ ಇರುವಂಥವನು ಈ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತಿನ್ನೊಂದು ಅವನೇ ಎಲ್ಲಾ ಕಾರಣಗಳಾಗುವಂಥದ್ದು ಒಂದು ಮಡಿಕೆಯನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಅವನ ಕುಂಭಕಾರನ ವ್ಯಾಪಾರ ನಿನ್ನೆ ಎಲ್ಲ ಅದನ್ನ ಚರ್ಚೆ ಮಾಡಿದ್ವಿ ದೇಹ ವ್ಯಾಪಾರ ಬೇಕು ಅವನು ಚಕ್ರವನ್ನ ತಿರುಗಿಸ್ಬೇಕು ಅದಕ್ಕೊಂದೊಣ್ಣೆ ಬೇಕು ಒಂದು ಚಕ್ರ ಬೇಕು ಚಕ್ರದ ಮೇಲೆ ಮಣ್ಣನ್ನು ಇಡಬೇಕು ಸೂತ್ರ ಇತ್ಯಾದಿ ಬೇಕು ಇಲ್ಲಿ ನಡೆಯುವಂತಹ ಸೃಷ್ಟಿಯಲ್ಲಿ ಎಲ್ಲವೂ ಭಗವಂತನೇ ಆಗ್ತಾನೆ ಅವನೇ ಎಲ್ಲ ತರದ ಕಾರಣಗಳಾಗ್ತಾನೆ ಹಾಗೆ ಮಾಡಿದ್ರೆ ಅವನು ಹೇಳಿದಂತಹ ಪೂರ್ವ ಪಕ್ಷಿ ಹೇಳಿದಂತಹ ಅನವಸ್ಥಾ ದೋಷ ಬರುವುದಿಲ್ಲ ಅನವಸ್ಥೆ ಏನ್ ಬರ್ತಾ ಇತ್ತು ಅಂತಂದ್ರೆ ಸೃಷ್ಟಿಯೊಬ್ಬ ಮಾಡ್ತಾ ಇದ್ದಾನೆ ಅಂತಂದ್ರೆ ಈಶನಲ್ಲದೇ ಇರುವಂಥವನು ಅವನಿಗೆ ಸ್ವಯಂ ಏನು ಶಕ್ತಿ ಇಲ್ಲ ಮತ್ತೆ ಅವನ ಸ್ವಂತ ಪ್ರಯೋಜನಕ್ಕೆ ಏನು ಮಾಡ್ತಾ ಇಲ್ಲ ಇನ್ನೊಬ್ಬನ ಪ್ರಯೋಜನಕ್ಕೆ ಮಾಡ್ತಾ ಇದ್ದಾನೆ ಅಂತಾದ್ಮೇಲೆ ಅದು ಅನವಸ್ಥೆ ಆಗುತ್ತೆ ಅನವಸ್ಥಾ ದೋಷ ಏನು ಅಂತಂದ್ರೆ ಒಬ್ಬ ಸೃಷ್ಟಿಯನ್ನು ಮಾಡ್ತಾ ಇರೋನು ಅವನಿಗಿನ್ನೊಬ್ಬ ನಿಯಾಮಕ ಸೃಷ್ಟಿಯನ್ನು ಮಾಡಿಸ್ತಾ ಇರೋನು ಅವನಿಗಿನ್ನೊಬ್ಬ ನಿಯಾಮಕ ಸೃಷ್ಟಿಯನ್ನು ಮಾಡಿಸ್ತಾ ಇರೋವನಿಗೆ ಪ್ರೇರಣೆ ಕೊಡ್ತಾ ಇರೋನು ಈ ತರಹ ಅನವಸ್ಥೆ ಬಂದಿರೋದು ಆ ಅನವಸ್ಥೆಯನ್ನ ಶ್ರುತಿ ಅನುಕೂಲ ತರ್ಕದಿಂದ ನಿವಾರಣೆ ಮಾಡ್ತಾ ಇದ್ದಾರೆ ಭಗವಂತನೇ ತನ್ನ ಮಾಯಾಶಕ್ತಿಯಿಂದ ಹಲವಾರು ರೂಪಗಳನ್ನು ಹೊಂದಿ ತ್ರಯೀ ವಸ್ತು ವ್ಯಸ್ತಂ ಅಂತ ಹಿಂದೆಂದು ಜ್ಞಾಪಿಸ್ಕೋಬೇಕು. ತ್ರಯೀ ವಸ್ತು ವ್ಯಸ್ತಂ ತಿಸೃಷು ಗುಣಭಿನ್ನಾಸು ತನುಷು. ನಿನ್ನ ಐಶ್ವರ್ಯವೇನಿದೆಯೋ ಅದು ಮೂರು ರೂಪಗಳಲ್ಲಿಯೂ ವ್ಯಸ್ತವಾಗಿದೆ. ಯಾವ ತರಹ ವ್ಯಸ್ತವಾಗಿದೆ? ನಿನ್ನ ಐಶ್ವರ್ಯ ತ್ರಯೀ ವಸ್ತುವಿನಿಂದ ವ್ಯಸ್ತವಾಗಿದೆ ಅಂತ ಹೇಳ್ಕೊಂಡು ಅದು ಶ್ರುತಿಗೆ ಅನುಕೂಲ ತರ್ಕ. ಟೀಕೆಯನ್ನು ನೋಡೋಣ. ಅಜೇಹಿ ಹೇ ಅಮರವರ ಸರ್ವದೇವ ಶ್ರೇಷ್ಠ ಅವಯವವಂತೋಪಿ ಸಾವಯವಾಹ ಅಪಿ ಲೋಕಾಹ ಕ್ಷಿತ್ಯಾದಯಃ ಕಿಂ ಅಜನ್ಮಾನಃ ಜನ್ಮಹೀನಾಃ. ಅಮರವರನೇ ಅಂತನೋದಿಲ್ಲಿ ಸಂಬೋಧನೆ. ದೇವಶ್ರೇಷ್ಠನೇ, ಲೋಕಗಳು ಸಾವಯವವಾಗಿವೆ, ಅವಯವಗಳ ಜೊತೆಗೆ ಇವೆ ಲೋಕಗಳು. ಈ ಲೋಕದಲ್ಲಿ ಇದ್ದಿರಬೇಕು, ಈ ಲೋಕದಲ್ಲಿ ಇದ್ದಿರಬೇಕು ಇತ್ಯಾದಿ ಇತ್ಯಾದಿ ನಿಯಮನೆ ಇದೆ ಭಗವಂತನದ್ದು. ಹೀಗಿರುವಾಗ, ಅವಯವಗಳು ಇರುವಾಗ, ಆ ಅವಯವಗಳನ್ನ ಜೋಡಿಸಿದಂಥವನು ಒಬ್ಬ ಬೇಕು. ಕಿಂ ಅಜನ್ಮಾನಃ ಜನ್ಮಹೀನಾಃ, ಯಾವಾಗ ಜೋಡಿಸದ್ನೋ ಆಗ ಅವುಗಳ ಜನ್ಮವಾಯಿತು, ಆ ಕಾರಣದಿಂದ ಜನ್ಮಹೀನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಿಂ ಶಬ್ದ ಆಕ್ಷೇಪೆ, ಕಿಂ ಅನ್ನೋದು ಇಲ್ಲಿ ಉಪಯೋಗಿಸಿರೋದು ಆಕ್ಷೇಪದಿಂದ. ಓ ಹಂಗಂಗೆ ಆಗೋಗ್ಬಿಟ್ವಾ ಅಂತ ನಾವೆಲ್ಲ ಆಡ್ ಮಾತಲ್ಲಿ ಏನಾಡ್ತೀವೋ ಆ ತರಹ ಕಿಂ ಇದು. ತೇನ ನ ಜನ್ಮಹೀನಾಃ ಕಿಂತು ಜನ್ಯಾಃ ಏವ ಇತ್ಯರ್ಥ. ಜನ್ಮಹೀನಗಳು ಅಲ್ಲ, ಸಜನ್ಮಗಳು. ಜನ್ಮದೊಂದಿಗಿವೆ, ಜನ್ಮವಾಗಿದೆ ಇವುಗಳದ್ದು. ತೇನ ಸಾವಯವತ್ವೇನ ಕ್ಷಿತ್ಯಾದೇಹೇ ನ ಜನ್ಯತ್ವ ಹೇತೋ ಅಸಿದ್ಧತ್ವಂ. ಇದು ಈ ಭಾಗವನ್ನು ಬಿಡೋಣ, ಎರಡು ಸಾಲು ಅದು ತರ್ಕಕ್ಕೆ ಸಂಬಂಧಪಟ್ಟಿದ್ದು, ತುಂಬಾ ಬೇಕಿಲ್ಲ ಅನ್ನೋದು. ತಥಾ ಜಗತಾಂ ಕ್ಷಿತ್ಯಾದೀನಾಂ ಭವವಿಧಿ ಉತ್ಪತ್ತಿಕ್ರಿಯಾ ಅಧಿಷ್ಠಾತಾರಂ ಕರ್ತಾರಂ ಅನಾದೃತ್ಯ ಅನಪೇಕ್ಷ್ಯ ಕಿಂ ಭವತಿ. ಜಗತ್ತುಗಳ ಸೃಷ್ಟಿ ಅಂದರೆ ಕ್ಷಿತ್ಯಾದಿಗಳ, ಕ್ಷಿತಿ ಅಂದರೆ ಭೂಮಿ, ಭೂಮ್ಯಾದಿಗಳ ಸೃಷ್ಟಿ. ಇದು ಜಗತ್ತಿನ ಅಧಿಷ್ಠಾತೃ ಯಾರಿದ್ದಾನೋ, ಕರ್ತಾರಂ ಅನಾದೃತ್ಯ ಅನಪೇಕ್ಷ್ಯ, ಕರ್ತೃವನ್ನ ಅಪೇಕ್ಷಿಸದೆ ತಾನಾಗಿ ತಾನೇ ಆಯಿತ. ಇಲ್ಲೂ ಕೂಡ ಕಿಂ ಆಕ್ಷೇಪದಲ್ಲಿ ಹಂಗಾಗಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ. ಅಪೇಕ್ಷ್ಯೈವ ಭವತಿ ಇತ್ಯರ್ಥ. ಖಂಡಿತವಾಗಿ ಕರ್ತೃವಿನ ಅಪೇಕ್ಷೆ ಇದೆ. ತೇನ ಕಾರ್ಯತ್ವಂ ಕಾರ್ಯತ್ವ ಸಕರ್ತೃಕತ್ವಯೋ ಅವ್ಯಭಿಚಾರಾತ್ ನ ಅನೇಕಾಂತಿಕತ್ವಂ ಹೇತೋ. ಇದು ತರ್ಕದ ವಿಷಯ ಬಿಡನದು. ತಥಾ ಅನೀಶಃ ವಾ ಈಶ್ವರಾತ್ ಅನ್ಯಃ ವಾ ಯದಿ ಕುರ್ಯಾತ್ ತರ್ಹಿ ಭುವನ ಜನನೆ ಕಹ ಪರಿಕರ ಕಾ ಸಾಮಗ್ರಿ. ಈಶ್ವರನನ್ನು ಬಿಟ್ಟು ಇನ್ನೊಬ್ಬನು ಮಾಡುವುದಾದರೆ ಸೃಷ್ಟಿಯನ್ನ, ಆಗ ಸೃಷ್ಟಿಗೆ ಮುಂಚೆ ಏನೂ ಇರಲಿಲ್ಲ, ಸೃಷ್ಟಿಯಾದ್ಮೇಲೆ ಲೋಕಗಳಾದವು, ಯಾವ ವಸ್ತುವನ್ನ ಉಪಯೋಗಿಸಿ ಲೋಕಗಳಾದವು, ಯಾರು ಕೊಟ್ಟರು ಇತ್ಯಾದಿ ಆ ಪ್ರಶ್ನೆಗಳನ್ನ ಉತ್ತರಿಸಬೇಕು ಪೂರ್ವಪಕ್ಷಿ. ಕಾ ಸಾಮಗ್ರಿ, ಯಾವ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ, ಹಂಗಾಗಲ್ಲ ಅಂತ. ಅನೀಶ್ವರಸ್ಯ ಸ್ವಶರೀರ ರಚನಾಂ ಅಪಿ ಅಜಾನತಃ ವಿಚಿತ್ರ ಚತುರ್ದಶ ಭುವನ ರಚನಾ ಅಸಂಭವಾತ್. ಈಶ್ವರ ಏವ ರಚನಾಂ ಕರೋತಿ ಇತ್ಯರ್ಥಃ. ಸ್ವಂತ ದೇಹದ ರಚನೆಯನ್ನು ಮಾಡಿಕೊಳ್ಳಲಿಕ್ಕೆ ಅಸಮರ್ಥನು, ವಿಚಿತ್ರವಾದಂತಹ ಸುಂದರವಾದಂತಹ 14 ಲೋಕಗಳನ್ನು ಸೃಷ್ಟಿಸುವಂಥದ್ದು ಹೇಗೆ ತಾನೇ ಸಾಧ್ಯ? ಆ ಕಾರಣದಿಂದ ಈಶ್ವರ ಏವ ರಚನಾಂ ಕರೋತಿ, ಅದಕ್ಕೋಸ್ಕರವೇ ಸರ್ವಶಕ್ತನಾದಂತಹ ಒಬ್ಬನು, ಅವನೇ ಸೃಷ್ಟಿಯನ್ನು ಮಾಡಲಿಕ್ಕೆ ಸಾಧ್ಯ. ಪರಿಕರಮಿತಿ ಪಾಠೇ ಕೋವಾ ಅನೀಶ್ವರ ಭುವನ ಜನನೆ ಪರಿಕರಂ ಆರಂಭಂ ಕುರ್ಯಾತ್. ಪರಿಕರಂ ಅಂತ ಪಾಠಭೇದವನ್ನು ತಗೊಂಡ್ರೆ ಭುವನ ಜನನೆ ಕ ಪರಿಕರ ಅಂತಿದೆ, ಪರಿಕರಂ ಅಂತ ಇನ್ನೊಂದು ಪಾಠಭೇದ. ಅನೀಶ್ವರನಾದಂಥವನು, ಈಶ್ವರನಲ್ಲದೇ ಇರುವಂಥವನು ಯಾರು ತಾನೇ ಇಂತಹ ದೊಡ್ಡ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇದೆ? ಆರಂಭವೇ ಮಾಡುವುದಿಲ್ಲ ಅವನು. ಈಶ್ವರನಲ್ಲವಾದರೆ ಅವನು ಇಂತಹ ದೊಡ್ಡ ಕೆಲಸವನ್ನ ಕೈಗೆತ್ತಿಕೊಳ್ಳುವುದಿಲ್ಲ. ಅಪಿತು ಈಶ್ವರ ಏವ ಕುರಿಯಾದ ಇತ್ಯರ್ಥ. ಈಶ್ವರನೇ ಮಾಡಬೇಕು ಇಂತಹ ಕೆಲಸವನ್ನ. ಏವಂ ಅನುಮಾನ ದೋಷಾನ್ ಉದ್ಧೃತ್ಯ ಶಂಕಿತ ದೋಷಾಂತರಂ ನಿರಾಕುರ್ವನ್ ಉಪಸಂಹರತಿ. ಇಲ್ಲಿಯವರೆಗೆ ಅವನು ಹೇಳಿದ ತರ್ಕದ ದೋಷವನ್ನ ಹೇಳಿ ಇನ್ನು ಮುಂದೆ ಬೇರೆ ಯಾವುದಾದ್ರೂ ಪ್ರಶ್ನೆಗಳು ಬರಬಹುದು ಅಂತ ಅದನ್ನ ಇವರೇ ಹೇಳ್ತಾ ಇದ್ದಾರೆ. ಯತ ಇತಿ ಯತ ಏವಂ ಸರ್ವ ಪ್ರಮಾಣ ಸಿದ್ಧಃ ತ್ವಂ ಅತಃ ತೇ ಮಂದಾಃ ಮೂಢಾಃ ನತು ವಿದ್ವಾಂಸಃ. ಸರ್ವ ಪ್ರಮಾಣ ಸಿದ್ಧನು ನೀನು. ನಿನ್ನೆ ನೋಡಿದ್ವಿ ಪ್ರತ್ಯಕ್ಷ ಅನುಮಾನ ಆಗಮ 3 ಪ್ರಮಾಣಗಳಿವೆ. ಇದನ್ನ ಒಪ್ಪದೇ ಹೋದರೆ ನಿಜವಾಗಲು ಮಂದರು, ಮಂದ ಬುದ್ಧಿಗಳು, ಆ ಕಾರಣದಿಂದ ಅವರು ಗೊತ್ತಾಗ್ತಾ ಇಲ್ಲ. ಸರ್ವ ಪ್ರಮಾಣ ಸಿದ್ಧನಾದಂತಹ ನಿನ್ನನ್ನು ಕೂಡ ಒಪ್ತಾ ಇಲ್ಲ. ನತು ವಿದ್ವಾಂಸ, ವಿದ್ವಾಂಸರಲ್ಲ ಅವರು. ಇಮೇ ಯೇ ತ್ವಾಂ ಪ್ರತಿ ಸಂಶೇರತೆ ಸಂದೇಹವಂತಃ ಕಿಮುತ ವಿಪರ್ಯಯವಂತಃ ಇತ್ಯರ್ಥಃ. ಸಂದೇಹ ಇರೋರ ಬಗ್ಗೆನೆ ಮೂಢರು ಅಂತ ಹೇಳಿದ್ದಾಯಿತು, ಮತ್ತೆ ಭಗವಂತನ ಬಗ್ಗೆ ಪ್ರತಿಕೂಲವಾದಂತಹ ಬುದ್ಧಿ ಇರುವಂಥವರು, ಈಗಿರುವಂತಹ ಅನೀಶ್ವರವಾದಿಗಳು, ಡಿಎಂಕೆ ಡಿಕೆ ಇತ್ಯಾದಿ ಯಾರ್ಯಾರಿದ್ದಾರೋ, ಎ ಡಿಎಂಕೆ ದಲಿತ್ ಪ್ಯಾಂಥರ್ಸ್ ಇಂಥವರು, ಇವರ ಬಗ್ಗೆ ಹೇಳೋದೇನಿದೆ? ಕಿಮುತ ವಿಪರ್ಯಯವಂತಹ. ವಿಪರ್ಯಯ ಅಂತಂದ್ರೆ ಯಾವ ವಿಷಯ, ಮೂರು ತರದ ತಿಳುವಳಿಕೆ, ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಅಂತ. ಒಂದು ವಿಷಯ ಎಲ್ಲೋ ಕೇಳಿದ್ದಾನೆ ಅಥವಾ ನೋಡಿದ್ದಾನೆ ಅಥವಾ ಓದಿದ್ದಾನೆ ಇತ್ಯಾದಿ, ಅದರಲ್ಲಿ ಅಪ್ರತಿಪತ್ತಿ ಬರಬಹುದು. ಅಪ್ರತಿಪತ್ತಿ ಅಂದರೆ ಸರಿಯಾಗಿ ತಿಳಿಯಲಿಲ್ಲ, ನೀವು ಹೇಳಿದ್ದೇನೋ ಗೊತ್ತಾಗಲಿಲ್ಲ ಅಂತ ಹೇಳೋದು ಒಂಥರ. ವಿಪ್ರತಿಪತ್ತಿ ಹೇಳೋದಕ್ಕೆ ವಿರುದ್ಧ ಅರ್ಥ ಮಾಡ್ಕೊಳ್ಳೋದು. ಈ ವಿಷಯ ಹೀಗೆ ಅಂತ ಹೇಳಿರ್ತೀವಿ, ಕೊನೆಯಲ್ಲೇ ಅವನು ತನೆಯೊಳಗೆ ಒಬ್ಬೊಬ್ಬರ ಸಂಸ್ಕಾರ ಆ ತರಹ, ಅವನಿಗೆ ವಿಪ್ರತಿಪತ್ತಿ ಆಗುತ್ತೆ. ತಿಳ್ಕೊಂಡಿರೋದು ಹೇಳಿದ್ದಕ್ಕೆ ವಿರುದ್ಧ, ಅದು ವಿಪರ್ಯಯ ಅಂತ. ಸಂಶಯ, ಏನೋ ಸ್ವಲ್ಪ ತಿಳಿಯಿತು, ಸ್ವಲ್ಪ ತಿಳಿಯಲಿಲ್ಲ, ಸ್ವಲ್ಪ ನೇರವಾಗಿ ತಿಳಿಯಿತು, ಸ್ವಲ್ಪ ವಿರುದ್ಧವಾಗಿ ತಿಳಿಯಿತು ಅಂತನೋದು ಅವನು ಗೊತ್ತಿದೆ. ಇದು ನನ್ನ ತಿಳುವಳಿಕೆ ಸರಿ ಇಲ್ಲ ಅಂತನೋದು ಅವನು ಗೊತ್ತಿದೆ, ಅದು ಸಂಶಯ. ಸಮ್ಯಕ್ ಜ್ಞಾನ ಆಗ್ಬೇಕಂದ್ರೆ ಇವು ಮೂರು ಇರಬಾರ್ದು ಅಂತ ಹೇಳ್ತಾರೆ. ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಮೂರು ಕೂಡ ಇರಬಾರ್ದು, ಆಗ ಅದು ಸರಿಯಾದ ಜ್ಞಾನ. ಇಲ್ಲಿ ನಿನ್ನ ಬಗ್ಗೆ ಸಂಶಯ ಮಾಡುವಂಥವರು ಮೂಢರು ಅಂತ ಹೇಳಿದ್ದಾಯ್ತು, ಮತ್ತೆ ನಿನ್ನ ಬಗ್ಗೆ ವಿರುದ್ಧವಾಗಿ ತಿಳ್ಕೊಂಡಿರುವಂಥವರು ಅವರ ಬಗ್ಗೆ ಹೇಳೋದೇನಿದೆ? ಕಿಮುತ, ಇದೊಂದು ಕೈಮುತ್ತಿಕ ನ್ಯಾಯ ಅಂತ. ಇದೇ ಹೀಗಿದೆ ಅಂತಂದ್ಮೇಲೆ ಅದರ ಬಗ್ಗೆ ಹೇಳೋದೇನಿದೆ ಅಂತನ್ನೋದು ಕೈಮುತ್ತಿಕ ನ್ಯಾಯ. ಜನ್ಮಾದ್ಯಸ್ಯ ಯತಃ, ವೇದಾಂತ ಸೂತ್ರ ಮೊದಲನೇ ಸೂತ್ರ ಇದು. ಇತಿ ನ್ಯಾಯೇನ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತತ್ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ತೈತ್ತಿರೀಯ ಉಪನಿಷತ್ತು ಬ್ರಹ್ಮಸೂತ್ರ ಮತ್ತು ಉಪನಿಷತ್ತುಗಳಲ್ಲಿ ಬ್ರಹ್ಮನ ಸ್ವರೂಪ ಏನಿದೆ ಮತ್ತು ಲೋಕಗಳು ಹೇಗಾದವು ಇತ್ಯಾದಿ ಅದನ್ನ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಯಾರಿಗೋ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಅವನು ಸರಿಯಾದ ಮಾರ್ಗವನ್ನು ಹಿಡಿದಿಲ್ಲ, ಸರಿಯಾದ ಗುರುಗಳನ್ನು ಆಶ್ರಯಿಸಿಲ್ಲ, ಆ ಕಾರಣದಿಂದ ಅವನಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೆ. ಅದರಲ್ಲಿ ವೇದದ ತಪ್ಪಲ್ಲ, ತಿಳ್ಕೊಳ್ಳುವಂಥವನ ಕುಂದು, ಅವನು ಸರಿಯಾದ ಜನರನ್ನು ಹೋಗಿ ಆಶ್ರಯಿಸಿಲ್ಲ. ಯಾವುದರಿಂದ ಈ ಭೂತಗಳು ಹುಟ್ಟಿದವೋ, ಹುಟ್ಟಿದಂತಹ ಜಾತಗಳು ಯಾವುದನ್ನು ಆಶ್ರಯಿಸಿ ಇವೆಯೋ ಮತ್ತು ಯಾವುದನ್ನು ಪ್ರವೇಶ ಮಾಡುತ್ತವೋ ಪ್ರಲಯ ಕಾಲದಲ್ಲಿ ಅದು ಬ್ರಹ್ಮ ಅಂತ ತೈತ್ತಿರೀಯದಲ್ಲಿ ನೇರವಾಗಿ ಹೇಳಿರೋದು. ಮತ್ತು ಯಾವ ಸ್ವರೂಪ ಅದು? ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಆನಂದ ಸ್ವರೂಪ ಅದು. ಇದು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇತ್ಯಾದಿ ಶ್ರುತಿರೇವ ಪರಮೇಶ್ವರೇ ಪ್ರಮಾಣ. ಭಗವಂತನ ಸ್ವರೂಪವನ್ನು ತಿಳಿಯಬೇಕಾದ್ರೆ ಶ್ರುತಿಯನ್ನು ಆಶ್ರಯಿಸಬೇಕು, ಶುಷ್ಕ ತರ್ಕವನ್ನು ಆಶ್ರಯಿಸಬಾರದು. ಅನುಮಾನಂತು ಅನುಕೂಲ ತರ್ಕ ಮಾತ್ರಂ ಶ್ರುತೇ ನ ಸ್ವಾತಂತ್ರ್ಯೇಣ ಪ್ರಮಾಣಮಿತಿ ದ್ರಷ್ಟವ್ಯಂ. ಅನುಮಾನ ಅಂತಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ. ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಅಲ್ಲ, ಪ್ರತ್ಯಕ್ಷವನ್ನ ನೋಡಿ ಹೀಗಿರಬಹುದು ಅಂತ ಹೇಳುವಂತಹ ಅನುಮಾನ ಏನಿದೆಯೋ ಅದು ಶ್ರುತಿಗೆ ಅನುಕೂಲವಾಗಿರಬೇಕು, ಸ್ವತಂತ್ರವಾಗಿ ಇರಬಾರದು. ಯಾಕೆಂದ್ರೆ ಒಬ್ಬೊಬ್ಬನ ಬುದ್ಧಿಯ ತೀಕ್ಷ್ಣತೆಗೆ ಅನುಸಾರವಾಗಿ ಬೇರೆ ಬೇರೆ ಅನುಮಾನಗಳನ್ನು ಮಾಡಿಯೇ ಮಾಡ್ತಾನೆ. ಹಾಗಂತ ಹೇಳಿ ಭಗವಂತನ ಸ್ವರೂಪ ಇವನ ಊಹೆಯಿಂದ ಬೇರೆ ಆಗುವುದಿಲ್ಲ. ಭಗವಂತನ ಸ್ವರೂಪ ಹೇಗಿದೆಯೋ, ಶ್ರುತಿಯಲ್ಲಿ ಹೇಗೆ ಹೇಳಿದೆಯೋ ಹಾಗೆಯೇ ಇರುತ್ತೆ. ಅನುಮಾನಗಳಿಂದ ಶ್ರುತಿಗೆ, ಶ್ರುತಿಯನ್ನು ಆಧರಿಸದ ಅನುಮಾನಗಳಿಂದ ಭಗವಂತನ ಸ್ವರೂಪವನ್ನು ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಕಠೋಪನಿಷತ್ತಲ್ಲಿ ಯಮರಾಜ ನಚಿಕೇತಸ್ಸಿಗೆ ಹೇಳುವಂತಹ ಮಾತು. ಅನ್ಯೇನೈವ ಪ್ರೋಕ್ತಾಃ ಸುಜ್ಞಾನಾಯ ಭವಂತಿ, ತಿಳಿದಂತಹ ಬ್ರಹ್ಮ ವಸ್ತುವಿನ ಅನುಭವವಿರುವಂತಹ ಒಬ್ಬರಿಂದ ಕೇಳಿದರೆ ಅದು ಸುಜ್ಞಾನಕ್ಕೆ, ಸುಜ್ಞಾನ ಅಂದ್ರೆ ಹಿಂದೆ ಹೇಳಿದ ಹಾಗೆ ಅಪ್ರತಿಪತ್ತಿ ವಿಪ್ರತಿಪತ್ತಿ ಸಂಶಯ ಇಲ್ಲದೇ ಇರುವಂತಹ ಜ್ಞಾನ ಏನಿದೆಯೋ ಅದು ಎಲ್ಲಿಂದ ಬರಬೇಕು? ಬ್ರಹ್ಮ ವಸ್ತುವಿನ ಅನುಭವ ಪಡೆದಂತಹ ಸತ್ಪುರುಷನಿಂದಲೇ ಬರಬೇಕು. ನೈಷಾ ತರ್ಕೇಣ ಮತಿಹಿ ಅಪನೀಯ, ಶುಷ್ಕ ತರ್ಕಗಳನ್ನು ಮಾಡಿಕೊಂಡು ಬುದ್ಧಿಯನ್ನ ಭ್ರಮಿಸಬೇಡಿ, ಹುಚ್ಚು ಹಿಡಿಯುತ್ತೆ ನಿಮಗೆ. ನೈಷಾ ತರ್ಕೇಣ ಮತಿರಾಪನೀಯನು, ಮತಿರಾಪನೀಯ ಮರ್ತೋಗಿದೆ ಇರೋ ಅರ್ಥ ಅದು. ಇದೇ ತರಹ ವಿವೇಕ ಚೂಡಾಮಣಿಯಲ್ಲೂ ಕೂಡ ಇದೇ ಭಾವವನ್ನು ವ್ಯಕ್ತಪಡಿಸಿರೋದು. ಶಬ್ದಜಾಲಂ ಮಹಾರಣ್ಯಂ ಚಿತ್ತಭ್ರಮಣ ಕಾರಕಂ, ಶಬ್ದಜಾಲ ಏನಿದೆಯೋ, ತರ್ಕ ಅನ್ನೋದು ಶಬ್ದಜಾಲ, ಶಬ್ದ ಇಲ್ಲದೆ ಹೋದರೆ ತರ್ಕಕ್ಕೆ ಏನು ಪ್ರಯೋಜನ ಇಲ್ಲ. ಶಬ್ದದಿಂದ ಒಂದು ವಸ್ತುವನ್ನು ನಿರೂಪಿಸುವಂಥದ್ದು ತರ್ಕದ ಕೆಲಸ. ಶಬ್ದಜಾಲಂ ಮಹಾರಣ್ಯಂ, ಶಬ್ದದ ಜಾಲ ಏನಿದೆಯೋ ಅದು ತುಂಬಾ ದೊಡ್ಡ ಅರಣ್ಯನಪ್ಪ. ಚಿತ್ತಭ್ರಮಣ ಕಾರಕ, ಬುದ್ಧಿಭ್ರಮಣೆಯಾಗುತ್ತೆ ಇದರಲ್ಲಿ, ಶಬ್ದಜಾಲದಲ್ಲಿ. ಆ ಕಾರಣದಿಂದ ಶಬ್ದಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ. ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಹೇಳಿದ ಹಾಗೆ ಸತ್ಪುರುಷರನ್ನ ಆಶ್ರಯಿಸಿ ಶ್ರುತಿಗೆ ಅನುಕೂಲವಾದಂತಹ ತರ್ಕ ಹೇಗಿದೆ ಅದರ ಸರಣಿಯನ್ನ ಕಲ್ತ್ಕೊಳ್ಳಿ, ಆಗ ನಿಮಗೆ ಸುಜ್ಞಾನ ಆಗುತ್ತೆ ಅಂತನ್ನೋದು ಈ ಶ್ಲೋಕದ ಭಾವ. ಹರಿಪಕ್ಷೆ ಏವ, ವಿಷ್ಣುವಿನ ಪಕ್ಷದಲ್ಲೂ ಕೂಡ, ವಿಷ್ಣುವಿನ ಪಕ್ಷದಲ್ಲೂ ಇದೇ ಅರ್ಥ, ಬೇರೇನು ವಿಶೇಷವಾಗಿಲ್ಲ. ಅಮರವರ ಅಂತನ್ನೋದು ದೇವಶ್ರೇಷ್ಠ ಅಂತ ಹೇಳೋದು ಶಿವನಿಗೂ ಅನ್ವಯಿಸುತ್ತೆ, ವಿಷ್ಣುವಿಗೂ ಅನ್ವಯಿಸುತ್ತೆ, ಅದಕ್ಕೋಸ್ಕರ ಯಾವ ವ್ಯತ್ಯಾಸವನ್ನು ಮಾಡಿಲ್ಲ. ಮುಂದಿನ ಶ್ಲೋಕ ಇದರ ಟೀಕೆ ತುಂಬಾ ದೀರ್ಘವಾದಂತಹ ಟೀಕೆ, ಯಥಾಶಕ್ತಿನೇ ಮಾಡೋದಕ್ಕಾಗುದಿವತ್ತು, ಸಮಯ ಅಷ್ಟೊಂದಿಲ್ಲ. ಇದು ಮತ್ತೆ ಮುಂದುವರಿಯುತ್ತೆ ಇದು. ಯಾವಾಗ ಕರೀತಾರೋ ಆಗ ಮುಂದುವರಿಯುತ್ತೆ. ಯಥಾಶಕ್ತಿ ಎಲ್ಲಿವರೆಗೂ ಆಗುತ್ತೋ ಇವತ್ತು ಮಾಡೋಣ. ಇದನ್ನು ಸಣ್ಣ ಅವತರಣಿಕೆ. ಏವಂತಾವತ್ ಪ್ರತಿಕೂಲ ತರ್ಕಂ ಪರಿಹೃತ್ಯ ಭಗವದ್ ವಿಮುಖಾನ್ ನಿರಸ್ಯ ಸರ್ವೇಷಾಂ ಶಾಸ್ತ್ರ ಪ್ರಸ್ಥಾನಾಂ ಭಗವತಿ ಏವ ತಾತ್ಪರ್ಯಂ ಸಾಕ್ಷಾತ್ ಪರಂಪರಯಾ ವಾ ಇತಿ ವದನ್ ಸ್ತೌತಿ. ಪ್ರತಿಕೂಲ ತರ್ಕವನ್ನ ನಿವಾರಣೆ ಮಾಡಿ ಶಾಸ್ತ್ರಕ್ಕೆ ಅನುಕೂಲ ತರ್ಕವನ್ನ ಹೇಳಿ ಮುಂದಿನ ಶ್ಲೋಕ ಏನು ಹೇಳ್ತಾ ಇದೆ ಅಂದ್ರೆ, ಯಾವ ಯಾವ ಶಾಸ್ತ್ರಕ್ಕೆ ಅನುಕೂಲವಾದಂತಹ ಪರಂಪರೆಗಳು ಇವೆಯೋ ಅವೆಲ್ಲವೂ ಕೂಡ ನಿನ್ನಲ್ಲೇ ಪರಿಸಮಾಪ್ತಿ ಆಗುವಂಥದ್ದು. ಯಾವ ದಾರಿಯನ್ನಾದರೂ ಹಿಡಿಯಲಿ, ನಿನ್ನನ್ನೇ ಹೋಗಿಸೇ ಇರುವಂಥದ್ದು ಅಂತನ್ನೋದು ಮುಂದಿನ ಶ್ಲೋಕದ ಆಶಯ. ತ್ರೈ ಸಾಂಖ್ಯಂ ಯೋಗ ಪಶುಪತಿಮತಂ ವೈಷ್ಣವಮಿತಿ ಪ್ರಭಿನ್ನೇ ಪ್ರಸ್ಥಾನೇ ಪರಮಿದಮದಃ ಪಥ್ಯಮಿತಿ ಚ ರುಚೀನಾಂ ವೈಚಿತ್ರ್ಯಾದೃಜುಕುಟಿಲನಾನಾಪಥಜುಷಾಂ ನೃಣಾಮೇಕೋ ಗಮ್ಯ ಸ್ವಮಸಿ ಪಯಸಾಮರ್ಣವ ಇವ. ಸರಳಾರ್ಥ, ತ್ರಯಿ ತ್ರಯಿ ಅಂದ್ರೆ ವೇದಕ್ಕೆ ತ್ರಯಿ ಅಂತಾರೆ. ಏನಕ್ಕೆ ಅನ್ನೋದು ಮುಂದೆ ಹೇಳೋಣ. ಅದು ವಿಸ್ತಾರವಾಗಿದೆ, ಕ್ಲುಪ್ತವಾಗಿ ಹೇಳ್ಬೋದು. ಸಾಂಖ್ಯಂ ಸಾಂಖ್ಯ ಮತ್ತು ಯೋಗ ಇವೆರಡೂ ಸೇರಿ ಒಂದು ದರ್ಶನ ಅಂತ ಸಾಂಖ್ಯಂ. ಯೋಗ ಸಾಂಖ್ಯ ಮತ್ತು ಯೋಗ ಪಶುಪತಿ ಮತಂ ಪಾಶುಪತ ಪಾಶುಪತ ಮತ ಅಂತ ವೈಷ್ಣವ ಇದು ಭಗವಂತನ ಆರಾಧನೆಯಲ್ಲಿ ಬೇರೆ ಬೇರೆ ರೀತಿಗಳು. ಪಾಶುಪತದ ರೀತಿ, ವೈಷ್ಣವರ ರೀತಿ, ವೈಷ್ಣವರಲ್ಲಿ ವೈಖಾನಸ ಇತ್ಯಾದಿ. ಪ್ರಭಿನ್ನೇ ಪ್ರಸ್ಥಾನೆ ಬೇರೆ ಬೇರೆಯ ದಾರಿಗಳು, ಪ್ರಸ್ಥಾನ ಅಂದ್ರೆ ದಾರಿ ಮಾರ್ಗ. ಪರಂ ಇದಂ ಪಥ್ಯಂ ಮಮ ಇದಂ ಪಥ್ಯಂ ಈ ಮಾರ್ಗ ನನಗೆ ಚೆನ್ನಾಗಿದೆ ಅನಿಸ್ತಾ ಇದೆ, ನನಗೆ ಸರಿ ಹೋಗುತ್ತೆ ಅನಿಸ್ತಾ ಇದೆ. ಒಬ್ಬ ಯಾವನು ಸಾಹಸಿ, ಅವನಿಗೆ ದೇಹ ದಂಡಿಸುವಂಥದ್ದು ಅವನಿಗೆ ತುಂಬಾ ಪ್ರಿಯ ಅದು, ಅವನು ಯೋಗ ಮಾರ್ಗವನ್ನು ಹಿಡಿತಾನೆ ಇತ್ಯಾದಿ ಈ ತರಹ ತಗೊಳ್ಳಿ. ಪರಂ ಇದಂ ಅದಃ ಪಥ್ಯಂ ಇದು ಇದು ಈ ದಾರಿ ಇನ್ನೂ ಚೆನ್ನಾಗಿದೆ ಅಂತ ಒಬ್ಬನಿಗೆ ಅನ್ಸುತ್ತೆ. ಅದೇನು ತಪ್ಪೇನಿಲ್ಲ, ನನಗೆ ಈ ದಾರಿ ಚೆನ್ನಾಗಿದೆ ಅಂತ ಹೇಳೋದೇನು ತಪ್ಪಿಲ್ಲ. ಇದು ನನಗೆ ಒಳ್ಳೆಯದು ಅಂತ ಹೇಳೋದ್ರಲ್ಲೂ ಏನು ತಪ್ಪಿಲ್ಲ. ಯಾಕೆ ಬರುತ್ತೆ ಇದು? ರುಚಿ ನಾಂ ವೈಚಿತ್ರ್ಯಾತ್. ಲೋಕದಲ್ಲಿ ರುಚಿಗಳು ಎಷ್ಟು ಜನ ಇದ್ದಾರೋ ಅಷ್ಟು ರುಚಿಗಳಿವೆ. ರುಚಿ ನಾಂ ವೈಚಿತ್ರ್ಯಾತ್ ಈ ರುಚಿಗಳು ಬೇರೆ ಬೇರೆ ಇರುವಂತಹ ಕಾರಣದಿಂದ ರುಜು ಕುಟಿಲ ನಾನಾ ಪಥ ಜುಷಾ ದಾರಿಗಳು ಹೇಗಿವೆ? ಒಂದಿಷ್ಟು ನೇರ ದಾರಿ, ಒಂದಿಷ್ಟು ಕೋರೆ ಕೋರೆ ದಾರಿ, ಗುಡ್ಡ ಹಳ್ಳ ಇತ್ಯಾದಿ ಇರುವಂತಹ ದಾರಿಗಳು ಇವೆ. ರುಜು ಕುಟಿಲ ನಾನಾ ಪಥಜುಷಾಂ ನೃಣಾಂ ಅಂತಹ ದಾರಿಯನ್ನ ಆಶ್ರಯಿಸಿದಂತಹ ಜನರ ಏಕೋ ಗಮ್ಯ ತ್ವಂ ಅಸಿ ಯಾವ ಯಾವ ದಾರಿಯನ್ನ ಹೇಳಿದರೂ ಕೊನೆಗೆ ಹೋಗಿ ಮುಟ್ಟುವಂಥದ್ದು ನಿನ್ನನ್ನೇ. ಹೇಗೆ ಪಯಸಾಂ ಅರ್ಣವ ಇವ ನೀರುಗಳು ನದಿಯ ನೀರು ಕೆರೆ ನೀರು ಇತ್ಯಾದಿ ಇತ್ಯಾದಿ ಇವೆಲ್ಲ ಹೋಗಿ ಸಾಗರವನ್ನೇ ಸೇರುತ್ತೆ. ನದಿಯ ನೀರು ಸಾಗರಕ್ಕೆ ನೇರ ಹೋಗಿ ಸೇರುತ್ತೆ, ಕೆರೆಯಲ್ಲಿರೋ ನೀರು ಆವಿಯಾಗಿ ಮಳೆ ಬಂದು ಆ ಮಳೆ ನದಿಯೊಳಗೆ ಬಿದ್ದು ಅಥವಾ ಸಾಕ್ಷಾತ್ತಾಗಿ ಸಾಗರದೊಳಗೆ ಬಿದ್ದು ಇತ್ಯಾದಿ ಇತ್ಯಾದಿ. ಈ ತರಹ ನೀರುಗಳು ಹೇಗೆ ಹೋಗಿ ಸಾಗರವನ್ನ ಸೇರ್ತವೋ ಆ ತರಹ ರುಜುಕುಟಿಲ ಬೇರೆ ಬೇರೆ ದಾರಿಗಳಲ್ಲಿ ಜನರು ಹೋಗಿ ನಿನ್ನನ್ನು ಸೇರ್ತಾರೆ ಅಂತನ್ನೋದು ಸಂಕ್ಷೇಪಾರ್ಥ. ಟೀಕೆಯನ್ನು ನೋಡೋಣ. ತ್ರೈತಿ ಹೇ ಅಮರವರ ನಾನಾ ಸಂಕೀರ್ಣಾಹ ಪಂಥಾನಹ ನಾನಾ ಪಥಾಹ. ಬೇರೆ ಬೇರೆ ಸಂಕೀರ್ಣ ಅಂದ್ರೆ ಹರಡಿಕೊಂಡಂತಹ ಅಂತ ತಗೋಬಹುದು. ಬೇರೆ ಬೇರೆ ಜಾಗದಲ್ಲಿರುವಂತಹ ದಾರಿಗಳು, ಒಂದು ನೇರ ಇರೋ ದಾರಿ, ಇನ್ನೊಂದು ಪಕ್ಕದಲ್ಲಿ ಅಡ್ಡ ಇರುವಂತಹ ದಾರಿ ಇತ್ಯಾದಿ. ಸಂಕೀರ್ಣಾಹ ಪಂಥಾನ. ರಿಜವಶ್ಚ ಕುಟಿಲಾಹ ರುಜುಕುಟಿಲಾಹ, ಒಂದಿಷ್ಟು ನೇರ ಒಂದಿಷ್ಟು ಓರೆ ಕೋರೆ ಕುಟಿಲ. ರುಜುಕುಟಿಲಾಹ ಚ ತೇ ನಾನಾ ಪಥಾಹ ಚೇತಿ. ರುಜುಕುಟಿಲ ನಾನಾ ಪಥಾಹ ಅರ್ಥ ಅಂದ್ರೆ ಆ ಸಮಾಸವನ್ನ ವಿಗ್ರಹವನ್ನು ಹೇಳ್ತಾ ಇದ್ರೆ ಅಷ್ಟೆ. ತಾನ್ ಜುಷಂತೆ ಭಜಂತಿ ಇತಿ ತಥಾ. ಆ ಮಾರ್ಗಗಳನ್ನು ಆಶ್ರಯಿಸಿರುವಂಥವರು ಜನರು, ತೇಷಾಂ ನೃಣಾಂ ಅಧಿಕಾರಿ ಅನಧಿಕಾರಿ ಸಾಧಾರಣಾನಾಂ, ಈ ಮಾರ್ಗಕ್ಕೆ ಇವನೇ ಅಧಿಕಾರಿ. ಇದು ಮತ್ತೆ ಸನಾತನ ಧರ್ಮ ಒಂದರಲ್ಲೇ ಇರುವಂಥದ್ದಿದು. ಇದನ್ನ ದುರ್ದೈವದಿಂದ ಇದನ್ನ ತುಂಬ ಖಂಡಿಸ್ತಾರೆ. ಯಾವ ಮಾರ್ಗಕ್ಕೆ ಯಾರು ಅಧಿಕಾರಿ ಅಂತನ್ನೋದು ತುಂಬ ಸ್ಪಷ್ಟವಾಗಿ ತಿಳ್ಕೋಬೇಕು. ಅಂದರೆ ಸನಾತನ ಧರ್ಮವನ್ನ ನಾನು ಸನಾತನ ಧರ್ಮವನ್ನೂ ಪಾಲಿಸ್ತೀನಿ, ಈ ಅಧಿಕಾರಿ ಭೇದವನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳೋದು ಅದು ಸರಿ ಬರೋದಿಲ್ಲ. ನಮ್ಮ ಪರಂಪರೆಗೆ ನಾವು ಮಾಡ್ತಿರೋ ಅನ್ಯಾಯ ಅದು. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅಧಿಕಾರಿಗಳು. ಯಾರೂ ಭಕ್ತಿ ಮಾರ್ಗದಿಂದ ಚ್ಯುತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿಯನ್ನ ಯಾರು ಬೇಕಾದ್ರೂ ಮಾಡಬಹುದು, ಅದಕ್ಕೆಲ್ಲರೂ ಅಧಿಕಾರಿಗಳು. ಯೋಗ, ಯೋಗದಲ್ಲೂ ಕೂಡ ಒಂದು ವಯಸ್ಸು ಮೀರಿದ್ರೆ ಎಲ್ಲರೂ ಯೋಗ ಮಾಡ್ಲಿಕ್ಕೆ ಬರೋದಿಲ್ಲ. 35-40 ಆದ್ಮೇಲಂತೂ ತುಂಬಾ ಕಷ್ಟ ಸಾಧ್ಯ ಯೋಗ. ಅದು ವಯಸ್ಸಿನ ಮೇಲೆ ಅಧಿಕಾರಿತ್ವ, ಅಲ್ಲಿ ವಯಸ್ಸು ಅಥವಾ ದೇಹದಾರ್ಢ್ಯ ಇತ್ಯಾದಿ ಅದರ ಮೇಲೆ ಹೊಂದ್ಕೊಂಡಿದೆ ಯೋಗ ಮಾರ್ಗ. ತ್ರಯಿ ಆಗಿರುವಂಥದ್ದು ಉಪನಿಷತ್ತಿನ ಮಾರ್ಗ, ಅದು ಎಲ್ಲರಿಗೂ ಹೇಳಿರುವಂಥದ್ದಲ್ಲ. ಈ ಅಧಿಕಾರಿತ್ವವನ್ನ ತಪ್ಪಾಗಿ ತಿಳ್ಕೊಂಡು ಸನಾತನ ಧರ್ಮವನ್ನ ತುಂಬಾ ಬೈಯೋರಿದ್ದಾರೆ. ಅಧಿಕಾರ ಅಂದ್ರೆ ಏನು ಅಂತನೂ ತಿಳ್ಕೊಳ್ಳಿ. ಇಂಥವನು ಇಂತಹ ವಸ್ತುವಿನಲ್ಲಿ ಅಧಿಕೃತ. ನಿಜವಾಗಲೂ ಉಪನಿಷತ್ತಿನ ಮಾರ್ಗ ಹೇಳಿರುವಂಥದ್ದು, ಉಪನಿಷತ್ತಿಂದ ಮುಕ್ತಿಯನ್ನು ಪಡೆಯುವಂಥದ್ದು ಯಾರು ಹೇಳಿದೆ? ಮೊದಲನೇ ಮೂರು ವರ್ಣಗಳಾದಂತಹ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವೇದಾಧ್ಯಯನವನ್ನು ಮಾಡಿರಬೇಕು, ಮಾಡಿ ಸನ್ಯಾಸವನ್ನು ಮಾಡಿ ಗುರುವಿನಿಂದ ಉಪನಿಷತ್ತನ್ನ ಶ್ರವಣವನ್ನು ಮಾಡಿ ಅವನು ಮುಕ್ತಿಯನ್ನು ಪಡೆಯಬೇಕು ಎಂದು ತ್ರೈಯ ಮಾರ್ಗ ಎಲ್ರಿಗೂ ಪ್ರಶಸ್ತ ಅಲ್ಲ. ಆ ಮೂರು ವರ್ಣಗಳಲ್ಲೂ ಕೂಡ ಅವನು ವೇದಾಧ್ಯಯನವನ್ನು ಮಾಡಿಯೇ ಈ ದಾರಿಗೆ ಬರಬೇಕು. ಎಂದಿದ್ರೆ ಸಮಯ ಹರಣ ಮಾಡ್ತಾ ಇದ್ದಾನೆ, ಪ್ರಯೋಜನ ಆಗಲ್ಲ ಅವನಿಗೆ. ಮೂರು ವರ್ಣದಲ್ಲಿ ಇರುವಂತಹ ಜನರಿಗೂ ಅದರಲ್ಲೂ ಅಧ್ಯಯನ ಮಾಡಿರುವಂತಹ ಜನರಿಗೆ ಇದರಲ್ಲಿ ಅಧಿಕಾರ ಇರುವುದು. ಮತ್ತೆ ಅಂಥವ್ರು ಮಾಡಿದ್ರೆ ಅಂಥವ್ರಿಗೆ ಬೇಗ ಸಿಗುತ್ತೆ. ಯಾರಿಗೂ ಹಂಗೆ ಆಗಲ್ಲ, ಅವರು ಭಕ್ತಿಯನ್ನು ಮಾಡ್ತಾರೆ, ಸುಲಭವಾಗಿ ಎಲ್ಲಿಯೂ ಸಿಗ್ತಾನೆ ಭಗವಂತ. ಹೀಗೆ ದಾರಿಗಳು ಬೇರೆ ಬೇರೆ ಇದೆ, ಎಲ್ಲರಿಗೂ ಒಂದೇ ದಾರಿ ಅಲ್ಲ. ಮತ್ತೆ ರೈಟ್ ಅಲ್ಲ ಇದು, ನನಗಿದರಲ್ಲಿ ಹಕ್ಕಿಲ್ಲ. ಯಾಕೆ ಹಕ್ಕು ಕೊಡಲ್ಲ ನೀವು? ಭಗವಂತ ಹೇಳಿರೋದಾತ್ರ, ನಾವು ಮಾಡುವುದಲ್ಲ, ನಿಯಮನೆ ಮಾಡುವುದು ಭಗವಂತ. ಚಾತುರ್ವರ್ಣ್ಯ ಮಯ ಸೃಷ್ಟಂ ಗುಣಕರ್ಮ ವಿಭಾಗತಃ. ಗುಣ ಅಂತ ಹೇಳುವಾಗ ಪ್ರಥಮ ಗುಣ ಇರೋದು ಜನ್ಮದಲ್ಲಿ, ಅದನ್ನ ಒಪ್ಪದೇ ಇರುವಂಥವ್ರು ಅವರ ಯಾವುದೋ ಹಕ್ಕಿತ್ತು, ಆ ಹಕ್ಕನ್ನ ಕಿತ್ಕೊಂಡ್ರು ಅಂತ ತಿಳ್ಕೊಳ್ತಾರೆ. ಅದು ಪುನರ್ಜನ್ಮಕ್ಕೆ, ಸನಾತನ ಧರ್ಮಕ್ಕೆ, ಆ ಸಿದ್ಧಾಂತಕ್ಕೆ ವಿರುದ್ಧ ಆಗುತ್ತೆ. ಎಲ್ಲರಿಗೂ ಒಂದೇ ಮಾರ್ಗ ಅಲ್ಲ, ಮತ್ತೆ ಪ್ರತಿ ಜನ್ಮದಲ್ಲಿ ಒಂದೇ ಮಾರ್ಗ ಆಗ್ಬೇಕು ಅಂತ ಏನಿಲ್ಲ. ಯಾರೋ ಯೋಗದಲ್ಲಿ ಹಿಂದಿನ ಜನ್ಮದಲ್ಲಿ ತುಂಬಾ ಮುಂದೆ ಹೋಗಿರಬಹುದು, ಮುಂದೆ ಬಂದು ಈ ಜನ್ಮದಲ್ಲಿ ಅವನಿಗೆ ತ್ರೈಯ ಮಾರ್ಗ ಸಿಗಬಹುದು ಇತ್ಯಾದಿ. ನಹಿ ಕಲ್ಯಾಣಕೃತ್ ಕಶ್ಚಿತ್ ಪಾತ ವಿನಶ್ಯತಿ ಅಂತ ಭಗವಂತನೇ ಬ್ಲಾಂಕ್ ಚೆಕ್ ಕೊಟ್ಟಿರೋದು. ಒಳ್ಳೆಯದನ್ನ ಮಾಡು, ನೀನು ಒಳ್ಳೆಯ ಮಾರ್ಗದಲ್ಲಿ ಇರುವ ಹಾಗೆ ಮಾಡ್ತೀನಿ ಅಂತ ಭಗವಂತ ಕೊಟ್ಟಿರೋದು. ಇದನ್ನ ನಾವು ಒಪ್ಪದೇ ಹೋದ್ರೆ, ಮತ್ತಿನ್ನೊಂದು ಇದೊಂದೇ ಜನ್ಮ ಅಂತ ತಿಳ್ಕೊಂಡ್ಬಿಟ್ರೆ ನಮ್ಮ ಹಕ್ಕು ಯಾರೋ ಕಿತ್ಕೊಂಡ್ಬಿಟ್ರು ಅಂತ ತಿಳ್ಕೊಳ್ತೀವಿ, ತಪ್ಪರ್ಥ ಅದು. ತ್ರೈ ನಾನಾ ಪಥಜುಷಾಂ ನೃಣಾಂ ಅಧಿಕಾರಿ ಅನಧಿಕಾರಿ ಸಾಧಾರಣ. ಒಂದು ಮಾರ್ಗಕ್ಕೆ ಒಬ್ಬ ಅಧಿಕಾರಿ, ಇನ್ನೊಂದು ಮಾರ್ಗಕ್ಕೆ ಇನ್ನೊಬ್ಬ ಅಧಿಕಾರಿ ಇತ್ಯಾದಿ. ಎಲ್ಲ ಮಾರ್ಗಕ್ಕೂ ಎಲ್ಲರೂ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ಮಾರ್ಗವನ್ನ ಪಾಲಿಸುವಂಥದ್ದೇ ಎಷ್ಟು ಕಷ್ಟ, ಯೋಗದಲ್ಲಿ ಜೀವನ ಇಡೀ ಪ್ರಯತ್ನಪಟ್ಟರೂ ಅವನಿಗೆ ನಿರ್ವಿಕಲ್ಪ ಸಮಾಧಿ ಈ ಜನ್ಮದಲ್ಲೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ವೇದಾಂತ ಮಾರ್ಗದಲ್ಲಿ ಶ್ರವಣ ಮನನ ಇತ್ಯಾದಿ ಮಾಡ್ತಾನೆ ಇರ್ತಾನೆ, ಈ ಜನ್ಮದಲ್ಲೇ ಅವನ ಮುಕ್ತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಹೀಗೆ ಅಧಿಕಾರಿ ಅನಧಿಕಾರಿ ಭೇದ ಇದೆ ಇಲ್ಲಿ. ತತ್ತತ್ ಸಾಧನ ಸಾಧನ ಅನುಷ್ಠಾನೈಹಿ ಸಾಕ್ಷಾತ್ ಪರಂಪರೆಯ ವಾ ತ್ವಂ ಏವ ಏಕಃ ಗಮ್ಯಃ ಪ್ರಾಪ್ಯಃ. ಸಾಕ್ಷಾತ್ತಾಗಿ ಯಾರು ಉತ್ತಮ ಅಧಿಕಾರಿ ಇದ್ದಾನೋ ಆ ಮಾರ್ಗದಲ್ಲಿ ಅವನಿಗೆ ಆ ಮಾರ್ಗದಲ್ಲಿ ಈ ಜನ್ಮದಲ್ಲಿ ಮುಕ್ತಿ ಸಿಗುತ್ತೆ. ಇಲ್ಲದೆ ಅಂದ್ರೆ ಪರಂಪರೆಯಾಗಿ ಈ ಜನ್ಮ ಅಲ್ಲ, ಮುಂದಿನ ಜನ್ಮ ಇನ್ನಷ್ಟು ಒಳ್ಳೆಯ ಜನ್ಮ ಸಿಗುತ್ತೆ, ಮುಂದೆ ಹೋಗಿ ಅವನು ಮತ್ತೆ ಸದ್ಗುರುಗಳನ್ನು ಆಶ್ರಯಿಸಿ ಅವನಿಗೆ ಮುಕ್ತಿ ಸಿಗುತ್ತೆ ಇತ್ಯಾದಿ. ಈ ತರಹ ಸಾಕ್ಷಾತ್ ಈ ಜನ್ಮದಲ್ಲೇ ಆಗಬಹುದು ಅಥವಾ ಪರಂಪರೆ ಎಷ್ಟೆಷ್ಟೋ ಜನ್ಮಗಳಲ್ಲಿ ಆಗಬಹುದು. ಆದರೆ ಕೊನೆಗೆ ಮುಟ್ಟುವಂಥದ್ದು ನಿನ್ನನ್ನೇ. ತ್ವ ತ್ವಂ ಏವ ಏಕಃ ಗಮ್ಯಃ ಪ್ರಾಪ್ಯಃ ನತು ಅನ್ಯಃ ಕಶ್ಚಿತ್. ಬೇರೆ ಯಾರು ಬೇರೆ ಯಾರನ್ನು ಹೋಗಿ ಮುಟ್ಟುವುದಿಲ್ಲ, ನಿನ್ನನ್ನೇ ಹೋಗಿ ಮುಟ್ಟುವಂಥದ್ದು. ಅತ್ರ ದೃಷ್ಟಾಂತಮಾಹ ಪಯಸಾಂ ಅರ್ಣವಃ ಇವ, ಅದಕ್ಕೆ ದೃಷ್ಟಾಂತ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನೀರುಗಳು ಹೋಗಿ ಸಮುದ್ರವನ್ನು ಸೇರುವ ಹಾಗೆ, ಯಥಾ ರುಜುಪಥ ಜುಷಾಂ ಗಂಗಾ ನರ್ಮದಾದೀನಾಂ ಸಾಕ್ಷಾದೇವ ಸಮುದ್ರ ಪ್ರಾಪ್ಯ, ಯಥಾವಾ ಕುಟಿಲಪಥ ಜುಷಾಂ ಯಮುನಾ ಸರೈವಾದೀನಾಂ ಗಂಗಾದಿ ಪ್ರವೇಶ ದ್ವಾರ ಪರಂಪರೆಯ. ಗಂಗೆ ತರಹ ಮಹಾನದಿಗಳು ಉಗಮಸ್ಥಾನದಿಂದ ಸಾಗರದವರೆಗೆ ಹರಿವು ಇದ್ದೇ ಇದೆ, ನೇರವಾದಂತಹ ಹರಿವು. ಇನ್ನೊಂದು ನದಿಯನ್ನು ಆಶ್ರಯಿಸಿ ಹೋಗಿ ಸಾಗರವನ್ನು ಮುಟ್ಟೋದು ಬೇಕಿಲ್ಲ. ಆದರೆ ಸರಯು ಆದಿ ಸಣ್ಣ ನದಿಗಳು ದೊಡ್ಡ ನದಿಗಳನ್ನು ಆಶ್ರಯಿಸಿ ಹೋಗಿ ಸೇರಬೇಕು. ಯಾರೋ ಒಂದು ಮಾರ್ಗದಲ್ಲಿರ್ತಾನೆ, ಅಲ್ಲಿ ಸ್ವಲ್ಪ ಸಾಧನೆಯನ್ನು ಮಾಡಿ ಮತ್ತೆ ಭಗವಂತನ ಪ್ರೇರಣೆಯಂತೆ ಇನ್ನೊಂದು ಮಾರ್ಗಕ್ಕೆ ಬರ್ತಾನೆ ಇತ್ಯಾದಿ. ಏವಂ ವೇದಾಂತ ವಾಕ್ಯ ಶ್ರವಣ ಮನನ ಆದಿ ನಿಷ್ಠಾನಾಂ ಸಾಕ್ಷಾತ್ ತ್ವಂ ಪ್ರಾಪ್ಯ. ವೇದಾಂತ ಮಾರ್ಗದಲ್ಲಿ ಶ್ರವಣ ಮನನ ಯಾವನು ಮಾಡ್ತಾನೋ ಸರಿಯಾಗಿ, ಅವನಿಗೆ ಸಾಕ್ಷಾತ್ತಾಗಿ ಭಗವಂತನ ಕೃಪೆಯಾಗಿ ಸಾಕ್ಷಾತ್ತಾಗಿ ಪಡೀತಾನೆ ಬ್ರಹ್ಮ ಅನುಭವವನ್ನು. ಬೇರೆಯ ಮಾರ್ಗಗಳು ಬಂದು ಆ ಅಧಿಕಾರಿಯನ್ನು ಇಲ್ಲಿ ಬಂದು ಸೇರಿಸ್ತವೆ. ಅನ್ಯೇಷಾಂ ತು ಅಂತಃಕರಣ ಶುದ್ಧಿ ತಾರತಮ್ಯೇನ ಪರಂಪರಯಾ ತ್ವಂ ಏವ ಪ್ರಾಪ್ಯ. ಬೇರೆ ಮಾರ್ಗಗಳು ಏನ್ ಮಾಡ್ತವೆ, ಈ ಅಧಿಕಾರಿಯ ಅಂತಃಕರಣವನ್ನು ಶುದ್ಧಿ ಮಾಡ್ತವೆ. ಅಂತಃಕರಣ ಏನು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇದಿಷ್ಟು ಶುದ್ಧವಾಗಿರಬೇಕು. ಆ ಶುದ್ಧ ಮಾಡಲಿಕ್ಕೆ ಕರ್ಮಯೋಗವನ್ನು ಹೇಳಿರುವಂಥದ್ದು. ಕರ್ಮಯೋಗ ಹೇಗೆ ಮಾಡಬೇಕು? ಗೀತೆಯಲ್ಲಿ ಸ್ಪಷ್ಟವಾಗಿ ದೀರ್ಘವಾಗಿ ಹೇಳಿದೆ. ಅದನ್ನು ತಿಳ್ಕೊಂಡು ಯಾರು ಮಾಡ್ತಾರೋ ಅಂತಃಕರಣ ಶುದ್ಧಿಯು ಅವರಿಗೆ ಆಗಿ ಮತ್ತೆ ಇಲ್ಲಿಗೆ ಬರ್ತಾರೆ, ವೇದಾಂತದ ಮಾರ್ಗಕ್ಕೆ ಬರ್ತಾರೆ. ನನು ರಜುಮಾರ್ಗೇ ಸತಿ ತಂ ವಿಹಾಯ ಕಿಮಿತಿ ಕುಟಿಲ ಮಾರ್ಗಂ ಭಜಂತೆ. ನೇರ ದಾರಿ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಿ, ಮತ್ತೆ ಅಡ್ಡದಾರಿಯನ್ನು ಯಾಕೆ ಹಿಡಿತಾರೆ? ಕುಟಿಲ ಮಾರ್ಗವನ್ನ ಓರೆ ಕೋರೆ ಇರುವಂತಹ ದಾರಿಯನ್ನ ಯಾಕೆ ಹಿಡಿತಾರೆ? ಅದವರವರ ರುಚಿ ಅಂತ ಬಂದಂತೆ. ರುಜುಮಾರ್ಗಸ್ಯೈವ ಶೀಘ್ರ ಶೀಘ್ರ ಫಲದಾಯಿತ್ವಾತ್ ಇತ್ಯತ ಆಹ. ರುಜುಮಾರ್ಗದಲ್ಲಿ ಬೇಗ ಫಲ ಸಿಗುತ್ತಲ್ಲ, ಎಲ್ಲರೂ ಯಾಕೆ ವೇದಾಂತ ಮಾರ್ಗಕ್ಕೆ ಬರಲ್ಲ ಅಥವಾ ಯಾಕೆ ಬರಬಾರದು ಅಂತ ಯಾರಾದರೂ ಕೇಳಿದ್ರೆ, ಇಲ್ಲ ಹಾಗಲ್ಲ, ಅದು ಯಾಕೆ ಅಂದರೆ ಪ್ರಭಿನ್ನೇ ಪ್ರಸ್ಥಾನೆ ಇದಂ ಪರಂ ಪಥ್ಯಂ ಅಧಃ ಪರಂ ಪಥ್ಯಂ ಇತಿ ಚ ರುಚಿನಾಂ ವೈಚಿತ್ರ್ಯಾತ್. ಇದು ನನಗೆ ಇಷ್ಟ, ಇನ್ನೊಬ್ಬ ಹೇಳ್ತಾನೆ ಅದು ನನಗೆ ಇಷ್ಟ, ಆ ದಾರಿ ನನಗೆ ಇಷ್ಟ, ನಿಮ್ಮ ವೇದಾಂತವನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ನಾನು ನಾಮಸ್ಮರಣೆ ಒಂದನ್ನೇ ಮಾಡ್ತೀನಿ. ಅದು ಆ ಥರ ತುಂಬ ಜನ ಇದ್ದಾರೆ, ಅಥವಾ ನಾಮಸ್ಮರಣೆ ನನಗೆ ಬೇಡ, ನಾನು ಉಪನಿಷತ್ ವಾಕ್ಯ ಶ್ರವಣವನ್ನು ಮಾಡ್ತೀನಿ. ಆ ತರಹ ತುಂಬಾ ಅಧಿಕಾರಿಗಳ ಭೇದದ ಪ್ರಕಾರ ಹಾಗಾಗುತ್ತೆ. ಮತ್ತವರ ರುಚಿ, ಪ್ರತಿಯೊಬ್ಬನ ರುಚಿಯು ಒಂದೇ ತರ ಇರಲ್ಲ. ತಸ್ಮಿಂ ಶಾಸ್ತ್ರ ಪ್ರಸ್ಥಾನೆ ಇದಮೇವ ಶ್ರೇಷ್ಠಂ ಇದಮೇವ ಮಮ ಹಿತಂ, ಇದೇ ನನಗೆ ಇಷ್ಟ ಆಗಿರುವಂಥದ್ದು, ಇದೇ ಶ್ರೇಷ್ಠ ಅಂತ ಹೇಳ್ಕೊಂಡು, ಇತಿ ಇಚ್ಛಾ ವಿಶೇಷ ಇತಿ ಇಚ್ಛಾ ವಿಶೇಷಾಣಾಂ ಅನೇಕ ಪ್ರಕಾರತ್ವಾತ್, ಇಚ್ಛೆಗಳು ಬೇರೆ ಬೇರೆ ತರಹ, ಅನೇಕ ಪ್ರಕಾರ ಇಚ್ಛೆಗಳು ಇರುವುದರಿಂದ ಮಾರ್ಗಗಳು ಬೇರೆ ಬೇರೆ ಆಗಿವೆ. ಪ್ರಾಗ್ಭವೀಯ ತತ್ಕರ್ಮ ವಾಸನಾ ವಶೇನ, ಇಷ್ಟು ಮಾತ್ರ ಅಲ್ಲ, ರುಚಿ ಎಲ್ಲಿಂದ ಬಂತು, ಎಷ್ಟೆಷ್ಟೋ ಜನ್ಮಗಳ ಸಂಸ್ಕಾರ ಇದೆ, ಯಾವುದ್ಯಾವುದೋ ಜನ್ಮದಲ್ಲಿ ಯಾವುದ್ಯಾವುದೋ ತರದ ಸಾಧನೆಗಳನ್ನು ಮಾಡಿರಬಹುದು, ಆ ಕಾರಣದಿಂದ ರುಚಿಯೂ ಕೂಡ ವ್ಯತ್ಯಾಸ ಆಗುತ್ತೆ. ರುಜುತ್ವ ಕುಟಿಲತ್ವ ನಿಶ್ಚಯ ಅಸಾಮರ್ಥ್ಯಾತ್ ಕುಟಿಲೇಪಿ ರುಜುಭ್ರಾಂತ್ಯ ಪ್ರವರ್ತಂತ ಇತ್ಯರ್ಥ. ಒಂದಿಷ್ಟು ಜನ ಓರೆ ಕೋರೆ ಇರುವ ದಾರಿಯನ್ನೇ ನೇರ ದಾರಿ ಅಂತ ತಿಳ್ಕೊಂಡಿರ್ತಾರೆ. ಅದು ಯಾಕೆ, ಅದು ಭಗವತ್ ಪ್ರೇರಣೆ ಆ ತರ ಇದೆ ಅವರಿಗೆ, ನಾವೇನು ಹೇಳಲಿಕ್ಕೆ ಬರಲ್ಲ, ಓರೆ ಕೋರೆ ದಾರಿಯನ್ನೇ ನೇರ ದಾರಿ ಅನ್ಕೊಂಡಿದ್ದಾರೆ. ಏನ್ ಮಾಡೋಕ್ಕಾಗುತ್ತೆ, ಅವ್ರನ್ನ ಹೋಗಿ ಏನೋ ಬದಲಾಯಿಸ್ಬೇಕು ಅಂತಲ್ಲ, ಹಾಗಿದೆ ಅವ್ರ ಪ್ರೇರಣೆ. ತ್ರಯಿ ಅನ್ನೋ ವಿಷಯ ಬಂತು. ವೇದಕ್ಕೆ ತ್ರಯಿ ಅಂತ ಹೇಳ್ತಾರೆ. ತ್ರಯಿ ಏನಕ್ಕೆ ಹೇಳ್ತಾರೆ, ಲೆಕ್ಕದಲ್ಲಿ ವೇದ ನಾಲ್ಕು, ಋಕ್ಕು ಯಜಸ್ಸು ಸಾಮ ಅಥರ್ವಣ, ಮತ್ತೆ ತ್ರಯಿ ಅಂತ ಏನಕ್ಕೆ ಹೇಳ್ತಾರೆ ವೇದಕ್ಕೆ ಅಂದ್ರೆ ಲಕ್ಷಣದ ಪ್ರಕಾರ ಮೂರು ಅಂತ, ಛಂದೋಬದ್ಧ ಭಾಗಗಳು ವೇದದಲ್ಲಿ ಯಾವ ಇವೆಯೋ. ಛಂದಸ್ಸು ಅಂದ್ರೆ ಏನು, ಯದ ಅಕ್ಷರ ಪರಿಮಾಣ ತತ್ ಛಂದ. ಅಕ್ಷರಗಳು ಎಷ್ಟಿವೆ ಅಂತನ್ನೋದ್ರ ಮೇಲೆ ಛಂದಸ್ಸು ನಿರ್ಧಾರ ಆಗುತ್ತೆ. ಮುಖ್ಯವಾಗಿ ಏಳು ಛಂದಸ್ಸುಗಳು ವೇದದಲ್ಲಿ. ಸರಿ, ಇದನ್ನ ಮುಂದೆ ಹೇಳ್ತೇನೆ. ಋಕ್ಕು ಯಜಸ್ಸು ಸಾಮ ಇದು ಲಕ್ಷಣದಿಂದ ಮೂರೇ ತರದ್ದಿರೋದು ವೇದದಲ್ಲಿ. ಯಾವುದು ಛಂದೋಬದ್ಧವಾಗಿದೆಯೋ ಅದು ಋಕ್ಕು ಅಂತ, ಯಾವುದು ಛಂದೋಬದ್ಧವಲ್ಲವೋ, ಅಕ್ಷರ ಒಂದು ವಾಕ್ಯದಲ್ಲಿ ಇಪ್ಪತ್ತಕ್ಷರ, ಇನ್ನೊಂದು ವಾಕ್ಯದಲ್ಲಿ ಮೂವತ್ತಕ್ಷರ, ಇನ್ನೊಂದು ವಾಕ್ಯದಲ್ಲಿ ಹತ್ತೇ ಅಕ್ಷರ, ಈ ತರ ಏನಾದರೂ ಬಂದ್ರೆ ಅಕ್ಷರದ ಪರಿಮಾಣ ನಿಶ್ಚಿತವಾಗಿಲ್ಲವಾದರೆ ಅದನ್ನು ಯಜಸ್ಸು ಅಂತ ಕರೀತಾರೆ. ಇದು ಎರಡನೇದು. ಮೊದಲನೇದು ರುಕ್ಕು, ಇನ್ನೊಂದು ಯಜಸ್ಸು, ಮೂರನೇದು ಸಾಮ. ಸಾಮ ಅಂದ್ರೇನು, ಯಾವ ರುಕ್ಕುಗಳಿವೆಯೋ ಅಥವಾ ಒಂದೊಂದು ಕಡೆ ತುಂಬ ಕಡಿಮೆ ಯಜಸ್ಸುಗಳು, ಈ ಯಜಸ್ಸುಗಳು ಅಥವಾ ರುಕ್ಕುಗಳು ಗಾನಾತ್ಮಕವಾಗಿ ಭಗವಂತನಿಂದಲೇ ಹೇಳಲ್ಪಟ್ಟಿವೆಯೋ ಅದು ಸಾಮಾಂತ. ಅಕ್ಷರ ಪರಿಮಾಣ ಛಂದಸ್ಸು ಅಂತ ಹೇಳಿದ್ದಾಯಿತು. ಅಕ್ಷರ ಎಷ್ಟಿದೆಯೋ ಅದರ ಮೇಲೆ ಛಂದಸ್ಸು ನಿರ್ಧಾರ ಆಗುತ್ತೆ. ಮುಖ್ಯವಾಗಿ ವೇದದಲ್ಲಿ ಏಳು ಛಂದಸ್ಸುಗಳು ಬಂದಿರೋದು, ಗಾಯತ್ರಿ, ಉಷ್ಣಿಕ್, ಅನುಷ್ಟುಪ್, ಬೃಹದಿ, ಪಂಕ್ತಿ, ತ್ರಿಷ್ಟುಪ್, ಜಗತಿ. ಗಾಯತ್ರಿ ಏಕಪದ ಗಾಯತ್ರಿ ಆದರೆ ಎಂಟು, ಆದರೆ ಋಷಿಗಳ ಪರಂಪರೆಯಲ್ಲಿ ಇಪ್ಪತ್ನಾಲ್ಕು. ಮೊದಲನೇ ಪಾದ ಯಾವಾಗಲೂ ಎಂಟಿರಬೇಕು, ಅದು ಅದರ ಲಕ್ಷಣ ಗಾಯತ್ರಿ. ಇಪ್ಪತ್ನಾಲ್ಕು ಅಕ್ಷರಗಳ ಗಾಯತ್ರಿ. ಉಷ್ಣಿಕ್ ಇಪ್ಪತ್ತೆಂಟು, ಅನುಷ್ಟು ಮೂವತ್ತೆರಡು, ನಾಲ್ಕು ಜಾಸ್ತಿ ಆಗ್ತಾರೆ ನೋಡ್ಬೋದು ನೀವು. ಅನುಷ್ಟು ಮೂವತ್ತೆರಡು, ಬೃಹತಿ ಮೂವತ್ತಾರು, ಪಂಕ್ತಿ ನಲವತ್ತು, ತ್ರಿಷ್ಟು ನಲವತ್ನಾಲ್ಕು, ಜಗತಿ ನಲವತ್ತೆಂಟು, ಹೀಗೆ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಅಕ್ಷರಗಳುಳ್ಳಂತಹ ಈ ಏಳು ಛಂದಸ್ಸುಗಳು. ಈ ಏಳು ಛಂದಸ್ಸಿನಲ್ಲಿ ಸುಮಾರು ಪ್ರಾಯ 99% ಮಂತ್ರಗಳು ಬಂದುಬಿಡುತ್ತವೆ. ಇದರಲ್ಲಿ ವಿಶೇಷ ಏನು, ಇಂತಿಂಥ ದೇವರಿಗೆ ಇಂತಿಂಥ ಛಂದಸ್ಸುಗಳು ಪ್ರಿಯ ಅಂತ. ಗಾಯತ್ರಿ ಅನ್ನೋದು ಅಗ್ನಿಗೆ ಪ್ರಿಯವಾದಂತಹ ಛಂದಸ್ಸು. ವೇದದಲ್ಲಿ ನೀವು ಜಾಸ್ತಿ ಅಗ್ನಿಗೆ ಇರುವಂತಹ ಮಂತ್ರಗಳು ಗಾಯತ್ರಿಯಲ್ಲೇ ನೋಡೋದು ನೀವು ಜಾಸ್ತಿ. ತ್ರಿಷ್ಟುಪ್ತು ಇದೆ, ಜಗತಿದು ಇದೆ. ಹಾ, ಮತ್ತೆ ಈ ಏಳರಲ್ಲಿ ಗಾಯತ್ರಿ, ತ್ರಿಷ್ಟುಪ್, ಜಗತಿ ಈ ಮೂರು ಪ್ರಧಾನವಾಗಿವೆ. ತ್ರಿಷ್ಟುಪ್ ಅಂತ ಅನ್ನೋದು ಇಂದ್ರನಿಗೆ ಪ್ರಿಯವಾದಂತಹ ಛಂದಸ್ಸು. ಜಗತಿ ಅಂತ ಅನ್ನೋದು ವಿಶ್ವೇದೇವ ದೇವತೆಗಳಿಗೆ ಪ್ರಿಯವಾದಂತಹ ಛಂದಸ್ಸು. ಈ ಏಳು ಛಂದಸ್ಸುಗಳಲ್ಲಿ ಸುಮಾರು ಇಡೀ ಋಗ್ವೇದವನ್ನು ನೀವು ಒಂದು 99 ಭಾಗ ಋಗ್ವೇದ ಈ ಏಳು ಛಂದಸ್ಸುಗಳಲ್ಲೇ ಬರೋದು. ಯಜಸ್ಸುಗಳು ಛಂದೋಬದ್ಧವಲ್ಲ ಮತ್ತು ಗೀತರೂಪವಾಗಿ ನಮಗೆ ಸಿಕ್ಕಿರುವಂಥದ್ದು ಭಗವಂತನಿಂದ ಅನ್ನೋದು ಸಾಮ. ಪ್ರಸ್ಥಾನಭೇದಮೇವ ದರ್ಶಯತಿ ತ್ರಯೀ ಸಾಂಖ್ಯಯೋಗ ಪಶುಪತಿಮತಂ ವೈಷ್ಣವಮಿತಿ. ಪ್ರಸ್ಥಾನಭೇದಗಳು, ದಾರಿಯ ಭೇದಗಳು, ಭೇದಗಳು ಯಾವಿವೆಯೋ ಅದನ್ನು ತ್ರಯೀ ಸಾಂಖ್ಯಂ ಯೋಗ ಅಂತ ಹೇಳಿ ಹೇಳಿದ್ದಾರೆ. ಪಶುಪತಿಮತಂ ಅಂದರೆ ಇದು ಈ ನಾಲ್ಕನ್ನು ಹೇಳಿ, ಇಂತಹ ದಾರಿಗಳಿವೆ ಅಂತಂದರೆ ಬೇರೆ ದಾರಿಗಳು ಇದೆ ಅಂತ. ಸರ್ವಶಾಸ್ತ್ರ ಉಪಲಕ್ಷಣ, ಉಪಲಕ್ಷಣ ಅಂತಂದ್ರೆ ಉದಾಹರಣೆ, ಈ ಇದೇ ತರಹ ಇದೆ ನೋಡ್ಕೊಳ್ಳಿ ಬೇರೆ ಅಂತ. ತಥಾ ಹಿ ತ್ರಯೀ ಶಬ್ದೇನ ವೇದತ್ರಯವಾಚಿನ ತದುಪಲಕ್ಷಿತ ಅಷ್ಟಾದಶ ವಿದ್ಯಾ ಅಪ್ಯತ್ರ ವಿವಕ್ಷಿತ. ತ್ರಯೀ ಅಂತಂದ್ರೆ ವೇದದಿಂದ ಹೇಳಲ್ಪಟ್ಟಂತಹ 18 ವಿದ್ಯೆಗಳು. ಯಾವುದು? ತತ್ರ ಋಗ್ವೇದೋ ಯಜುರ್ವೇದಃ ಸಾಮವೇದೋ ಅಥರ್ವವೇದಃ ಇತಿ ವೇದಾಃ ಚತ್ವಾರ. ಶಿಕ್ಷಾಕಲ್ಪಃ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ ವೇದಾಂಗಾನಿ ಷಟ್. ಪುರಾಣಾನಿ ನ್ಯಾಯಃ ಮೀಮಾಂಸಾ ಧರ್ಮಶಾಸ್ತ್ರಾಣಿ ಚೇತಿ ಚತ್ವಾರಿ ಉಪಾಂಗಾನಿ. ಅತ್ರ ಉಪಪುರಾಣಾನಾಂ ಅಪಿ ಪುರಾಣೇಷು ಅಂತರ್ಭಾವಃ. ವೈಶೇಷಿಕ ಶಾಸ್ತ್ರಸ್ಯ ನ್ಯಾಯೇ ವೇದಾಂತಶಾಸ್ತ್ರಸ್ಯ ಮೀಮಾಂಸಾಯಾಂ ಮಹಾಭಾರತ ರಾಮಾಯಣಯೋ ಸಾಂಖ್ಯ ಪಾತಂಜಲ ಪಾಶುಪತ ವೈಷ್ಣವಾದೀನಾಂ ಚ ಧರ್ಮಶಾಸ್ತ್ರೇಷು ಇತಿ ಮಿಳಿತ್ವಾ ಚತುರ್ದಶ ವಿದ್ಯಾಃ. ಹದಿನಾಲ್ಕು ವಿದ್ಯೆಗಳು ಯಾವುದು ಅಂತಂದ್ರೆ, ಒಂದು ನಾಲ್ಕು ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇನ್ನೊಂದು ವಿಷಯ ಮರ್ತೋಯ್ತು, ಋಗ್ವೇದದಲ್ಲಿ ಬರೀ ಋಕ್ಕಗಳೇ ಇರೋದು, ಛಂದೋಬದ್ಧ ಮಂತ್ರಗಳೇ ಇರೋದು, ಮತ್ತೆ ಅಲ್ಲಿ ಯಜಸ್ಸುಗಳಿಲ್ಲ, ಸಾಮಗಳಿಲ್ಲ. ಯಜುರ್ವೇದದಲ್ಲಿ ಯಜಸ್ಸುಗಳೂ ಇವೆ, ಋಕ್ಗಳೂ ಇವೆ, ಮತ್ತೆ ತೈತ್ರಿಯ ಉಪನಿಷತ್ ಅಂತ ತಗೊಂಡು ಅಲ್ಲಿ ಒಂದು ಸಾಮ ಇದೆ, ತೊಂದರೆ ಇಲ್ಲ. ಒಟ್ಟಿನಲ್ಲಿ ಋಕ್ಕು ಯಜಸ್ಸು ಎರಡೂ ಇದೆ ಯಜಸ್ಸಲ್ಲಿ. ಸಾಮವೇದದಲ್ಲಿ ಋಕ್ಕು ಯಜಸ್ಸು ಸಾಮ ಮೂರು ಇದೆ. ಅರ್ಚಕ ಸಂಹಿತೆ ಅಂತ ಹೇಳ್ತಾರೆ, ಅರ್ಚಕ ಸಂಹಿತೆಯೇ ಬೇರೆ, ಗಾನ ಸಂಹಿತೆಯೇ ಬೇರೆ ಅಂತ ಇದೆ ಅಲ್ಲಿ. ಅಥರ್ವಣ ವೇದ ಅದರಲ್ಲಿ ಋಕ್ಕು ಯಜಸ್ಸುಗಳು ಎರಡು ಇದೆ. ಇದು ಇದರ ನಾಲ್ಕಾಗಿ ವಿಂಗಡಣೆ ಮಾಡಿರುವಂಥದ್ದು, ಅದು ಯಜ್ಞಕ್ಕೋಸ್ಕರವಾಗಿ. ಯಜ್ಞದಲ್ಲಿ ಒಂದು ಯಜ್ಞ ಸಿದ್ಧಿ ಆಗ್ಬೇಕಂದ್ರೆ ಋಗ್ವೇದವನ್ನ ಬಲ್ಲಂಥವರು, ಯಜುರ್ವೇದವನ್ನ ಬಲ್ಲಂಥವರು, ಸಾಮವೇದವನ್ನ ಬಲ್ಲಂಥವರು, ಅಥರ್ವಣ ವೇದವನ್ನ ಬಲ್ಲಂಥವರು, ಈ ನಾಲ್ಕು ತರಹದ ಜನಗಳು ಬೇಕು ಯಜ್ಞ ಸಫಲ ಆಗ್ಬೇಕಾದ್ರೆ. ಆ ಕಾರಣದಿಂದ ಆ ತರಹ ವಿಂಗಡಿಸಿರುವುದು ಯಜ್ಞ. ಮತ್ತೆ ಅದರ ಸ್ವರೂಪ ಅದು ಬೇರೆ ಚರ್ಚೆ, ಇನ್ಯಾವಾಗ ನೋಡೋಣ ಅದನ್ನ. ಈ ನಾಲ್ಕು ವೇದ ಮತ್ತು ಆರು ಅಂಗಗಳು, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ. ಶಿಕ್ಷಾ, ವರ್ಣೋಚ್ಚಾರಣೆ ಹೇಗಾಗಬೇಕು, ಯಾವುದು ಸರಿಯ ವರ್ಣೋಚ್ಚಾರಣೆ, ಇವತ್ತಿರುವಂತಹ ವರ್ಣೋಚ್ಚಾರಣೆ ನಾಳೆ ಇಲ್ಲದೆ ಹೋದೀತು, ಅದನ್ನ ವ್ಯವಸ್ಥಿತವಾಗಿ ಇಡಬೇಕು ಅಂತ ಹೇಳಿ ನಮ್ಮ ಪೂರ್ವಾಚಾರ್ಯರು ನಮ್ಮ ಮೇಲೆ ಅತ್ಯಂತ ಅನುಕಂಪೆಯಿಂದ ಮಾಡಿರುವಂತಹ ಶಾಸ್ತ್ರ, ಶಿಕ್ಷಾಶಾಸ್ತ್ರ. ಕಲ್ಪ, ಯಜ್ಞವನ್ನು ಮಾಡಬೇಕು, ಅದರಲ್ಲಿ ಯಾವ್ಯಾವ ಸಾಧನೆಗಳಿರಬೇಕು, ಸಲಕರಣೆಗಳಿರಬೇಕು, ಇವೆಲ್ಲ ಹೇಳುವಂಥದ್ದು ಕಲ್ಪ. ಯಜ್ಞವೇದಿ ಹೇಗಿರಬೇಕು ಇತ್ಯಾದಿ. ವ್ಯಾಕರಣ, ಶಬ್ದ ಸಾಧುವೋ ಅಸಾಧುವೋ, ಅಥವಾ ಈ ಅರ್ಥದಲ್ಲಿ ಈ ಶಬ್ದವನ್ನು ಹೇಗೆ ವ್ಯತ್ಯಾಸ ಮಾಡಿಕೊಳ್ಳಬಹುದು ಅಂತ ಹೇಳುವಂಥದ್ದು ವ್ಯಾಕರಣ. ಅದರ ಸ್ವಲ್ಪ ವಿಶೇಷ ಇದೆ. ಋಷಿಗಳಿಗೆ ಸಿಕ್ಕಿದಂತಹ ವೇದ ಇಡಿಯಾಗಿತ್ತಂತೆ. ಇಡಿ ಅಂತಂದ್ರೆ ಅಲ್ಲಿ ಪದ ಪದ ಬಿಡಿಸಿ ಭಗವಂತ ಕೊಟ್ಟಿದ್ದಲ್ಲ, ಎಲ್ಲ ಒಂದು ಗಟ್ಟಿಯಾಗಿ ಸಿಕ್ತಂತೆ ಋಷಿಗಳಿಗೆ. ಋಷಿಗಳು ಹೋಗಿ ಇಂದ್ರನನ್ನು ಕೇಳ್ಕೊಂಡ್ರಂತೆ, ಈ ಪದಗಳನ್ನು ಬಿಡಿಸಿಕೊಡು, ನಮಗೇನು ಗೊತ್ತಾಗ್ತಾ ಇಲ್ಲ, ಒಂದು ಗಟ್ಟಿ ಇದ್ದಂಗಿದೆ ಇದು ಅಂತ ಹೇಳ್ಕೊಂಡು ಅಲ್ಲಿಂದ ವ್ಯಾಕರಣದ ಶಾಸ್ತ್ರ ಹುಟ್ಟಿರೋದು. ನಿರುಕ್ತ, ವೇದದಲ್ಲಿ ಇರುವಂತಹ ವಿಶೇಷ ಪದಗಳ ಅರ್ಥ ಇತ್ಯಾದಿ ಹೇಳುವಂಥದ್ದು ನಿರುಕ್ತ ಶಾಸ್ತ್ರ. ವ್ಯಾಕರಣಕ್ಕೆ ಮೀರಿ ಇರುವಂತಹ ಶಬ್ದಶಾಸ್ತ್ರ ಇದು. ಛಂದಸ್ಸು, ಈಗ ನಾನು ಹೇಳಿದ ಹಾಗೆ ಛಂದಶಾಸ್ತ್ರ, ಯಾವ ಛಂದಸ್ಸಿನಲ್ಲಿ ಎಷ್ಟು ಅಕ್ಷರ, ಇದರ ಭೇದಗಳೆಷ್ಟು. ಪ್ರತಿ ಈ ಏಳು ಯಾವ ಛಂದಸ್ಸನ್ನ ನಾವು ಕೇಳಿದ್ವೋ ಅದರಲ್ಲಿ ಪ್ರತಿಯೊಂದರಲ್ಲೂ ಭೇದಗಳಿವೆ, ಅದನ್ನೆಲ್ಲ ಹೇಳುವಂಥದ್ದು ಪಿಂಗಲಾಚಾರ್ಯರು ನಮಗೆ ಕೊಟ್ಟಂತಹ ಶಾಸ್ತ್ರ ಛಂದಶಾಸ್ತ್ರ. ಶಿಕ್ಷಾಶಾಸ್ತ್ರ ಸಾಕಷ್ಟು ಪೂರ್ವಾಚಾರ್ಯರು ನಮಗೆ ಕೊಟ್ಟಿದ್ದಾರೆ, ಪಾಣಿನಿಗಳು, ಲೋಮುಷಿ ಇತ್ಯಾದಿ ಇತ್ಯಾದಿ. ಕಲ್ಪ, ಬೇರೆ ಬೇರೆ ಶ್ರೌತ ಸೂತ್ರಗಳಿವೆ, ಆಯಾ ವೇದದ ಆಚಾರ್ಯರು ಮಾಡಿರುವಂತಹ ಶ್ರೌತ ಸೂತ್ರಗಳು, ಅದು ಕಲ್ಪ. ವ್ಯಾಕರಣ, ವ್ಯಾಕರಣದಲ್ಲಿ ಒಂಬತ್ತು ತರಹದ ವ್ಯಾಕರಣಗಳಿದ್ದಂತೆ, ಅದರಲ್ಲಿ ವಿಶೇಷವಾಗಿ ಪಾಣಿನಿಯ ವ್ಯಾಕರಣ ಒಂದು ಉಳುಕೊಂಡಿರೋದು. ಛಂದಸ್ಸು ಪಿಂಗಲಾಚಾರ್ಯರಿಂದ ಪ್ರವರ್ತಿತವಾದಂತಹ ಛಂದಶಾಸ್ತ್ರ, ಜ್ಯೋತಿಷ ಲಗದಾಚಾರ್ಯರು ಮಾಡಿರುವಂತಹ ಒಂದು ಶಾಸ್ತ್ರ. ಅದರಲ್ಲಿ ಯಜ್ಞ ಮಾಡಬೇಕಾದ್ರೆ ಯಾವ ದಿನ ಮಾಡಬೇಕು, ಯಾವುದು ಇವನಿಗೆ ಈ ಯಜಮಾನನಿಗೆ ಸೂಕ್ತ ಇತ್ಯಾದಿ ಇತ್ಯಾದಿ ಯಾವ ಸಮಯ, ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಜ್ಯೋತಿಷ. ಆರು, ಹೀಗೆ ಆರು ಅಂಗಗಳು ಪುರಾಣ ನ್ಯಾಯ ಮೀಮಾಂಸೆ. ಪುರಾಣಗಳು, ಅಷ್ಟಾದಶ ಪುರಾಣಗಳು ಮತ್ತು ಉಪಪುರಾಣಗಳು. ನ್ಯಾಯ ಅಂದ್ರೆ ತರ್ಕವನ್ನ, ಒಳ್ಳೆಯ ತರ್ಕವನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡುವಂಥದ್ದು ನ್ಯಾಯಶಾಸ್ತ್ರ. ಅದು ನ್ಯಾಯ ಅಂತಂದ್ರೆ ಕನ್ನಡದ ನ್ಯಾಯ ಅಲ್ಲ, ನ್ಯಾಯ ಅಂತಂದ್ರೆ ತರ್ಕಶಾಸ್ತ್ರ. ಮೀಮಾಂಸ ಉತ್ತರ ಮತ್ತು ಪೂರ್ವ ಮೀಮಾಂಸೆ. ಪೂರ್ವ ಮೀಮಾಂಸೆ ವೇದದ ಅರ್ಥವನ್ನ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು. ಉತ್ತರ ಮೀಮಾಂಸೆ ಮೋಕ್ಷಶಾಸ್ತ್ರ, ವೇದಾಂತ ಶಾಸ್ತ್ರ. ಧರ್ಮಶಾಸ್ತ್ರಗಳು, ಧರ್ಮಶಾಸ್ತ್ರ ಅಂತಂದ್ರೆ ಒಬ್ಬ ತನ್ನ ಆಚಾರವನ್ನ ಹೇಗಿಟ್ಕೋಬೇಕು, ಯಾಕೆಂದ್ರೆ ಆಚಾರ ಒಳ್ಳೆಯ ಆಚಾರ ಅಲ್ಲದೆ ಹೋದರೆ ಅವನಿಗೆ ಧರ್ಮದ ಅರಿವು ಆಗುವುದಿಲ್ಲ. ಆಚಾರ ಪ್ರಭವೋ ಧರ್ಮ, ಆಚಾರವನ್ನ ಹೇಳ್ಕೊಡುವಂಥದ್ದು ಧರ್ಮಶಾಸ್ತ್ರ. ಚೇತಿ ಚತ್ವಾರಿ ಉಪಾಂಗಾನಿ, ಈ ನಾಲ್ಕು ಯಾವುದು, ಪುರಾಣ ನ್ಯಾಯ ಮೀಮಾಂಸ ಧರ್ಮಶಾಸ್ತ್ರ, ಈ ನಾಲ್ಕು ಉಪಾಂಗಗಳು ಮತ್ತೆ ಒಂದಿಷ್ಟು ಈ ಇಲ್ಲಿರುವಂತಹ ಪಟ್ಟಿಗೆ ಸೇರಿಸಿದ್ದಾರೆ. ಇಷ್ಟೆಲ್ಲ ಸೇರಿಸಿ 14 ವಿದ್ಯಾಸ್ಥಾನಗಳಾಗುತ್ತೆ. ತ್ರಯಿ ವೇದದಿಂದ ಹೊರಟಂತಹ ವಿದ್ಯಾಸ್ಥಾನಗಳು ಈ 14. ತಥಾಚೋಕ್ತಂ ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರಾಂಗ ಮಿಶ್ರಿತಾಃ ವೇದಾಸ್ಥಾನಾನಿ ವಿದ್ಯಾನಾಂ ಧರ್ಮಸ್ಯ ಚ ಚತುರ್ದಶ. ಎಲ್ಲವೂ ಪಟ್ಟಿ ಮಾಡಿ ಒಂದು ಶ್ಲೋಕದ ರೂಪದಲ್ಲಿ ಕೊಟ್ಟಿದ್ದಾರೆ ನಮಗೆ. ಇಲ್ಲಿ ನಿಲ್ಸಣ. ಭಗವತ್ ಪ್ರೇರಣೆಯಂತೆ ಮತ್ತೆ ಯಾವಾಗ ಅವಸರ ಆಗುತ್ತೋ ಆಗ ಇದನ್ನ ಮತ್ತೆ ತಗೊಳ್ಳೋಣ ಅಂತ ಹೇಳ್ಕೊಂಡು ತುಂಬಾ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಈ ಚಿಂತನ ಸರಣಿಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರವನ್ನು ಹೇಳ್ತಾ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.